ಶಿವಾಯ ಗುರವೇ ನಮಃ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ. ವಾಗರ್ಥಾವಿವ ಸಂಪೃತ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೀ. ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ. ದಕ್ಷಿಣಾಮೂರ್ತಿ ರೂಪಿಣಿ ಅಮ್ಮ ದಕ್ಷಿಣಾಮೂರ್ತಿ ರೂಪದಲ್ಲಿ ಬಂದು ಶ್ರೀವಿದ್ಯೆಯನ್ನು ಕೊಟ್ಲು. ಯಾರಿಗೆ ಕೊಟ್ಲು? ಆ ಶ್ರೀವಿದ್ಯೆಯನ್ನು ಯಾರು ಉಪಾಸನೆ ಮಾಡಿದ್ರು ಅಂತಂದರೆ ಸನಕ ಸನಂದನಾದರು ಅಂತಹ ಬ್ರಹ್ಮವೇತ್ತರು, ನಾವೆಲ್ಲ ಸಾಮಾನ್ಯರು ಆರಾಧನೆ ಮಾಡ್ತಾ ಇರುವಂಥ ಶ್ರೀವಿದ್ಯೆಯನ್ನು ಯಾರಪ್ಪ ಉಪಾಸನೆ ಮಾಡಿದ್ದಾರೆ, ಯಾರು ಆರಾಧನೆ ಮಾಡಿದ್ದಾರೆ ಅಂದರೆ ಬ್ರಹ್ಮವೇತ್ತರಾದಂಥ ಸನಕ ಸನಂದನಾದರು ಆರಾಧನೆ ಮಾಡಿದಂಥ ಒಂದು ಶ್ರೀವಿದ್ಯೆಯನ್ನು ಅಮ್ಮನವರು ದಕ್ಷಿಣಾಮೂರ್ತಿ ರೂಪದಲ್ಲಿ ಬಂದರು. ಅಂದರೆ ಶ್ರೀವಿದ್ಯೆ ಅಂತಂದರೆ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಇವೇ ಶ್ರೀವಿದ್ಯೆ ಅಂತ ಹೇಳೋದು. ನಾವು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳ್ಕೊಂಡ್ವಿ. 100 ಶ್ಲೋಕಗಳ ಸೌಂದರ್ಯ ಲಹರಿಯ ಒಂದು ಭಾವಗಳನ್ನು ಅರ್ಥಗಳನ್ನು ಶ್ರದ್ಧೆಯಿಂದ ನಾವು ಅದನ್ನ ತಿಳ್ಕೊಂಡ್ವಿ. ಹಾಗೆ ತಿಳ್ಕೊಂಡಿದ್ದಕ್ಕೆ ಶ್ರೀವಿದ್ಯಾ ಪ್ರಧಾಯಿನಿಯಾದ ಅಮ್ಮನವರಿಗೆ ಒಂದು ಸಂತೋಷ ಆಗಿ ಆ ಶ್ರೀವಿದ್ಯೆ ಏನು ಕೊಡುತ್ತೆ? ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ, ಆ ಶಿವಜ್ಞಾನವನ್ನು ಕೊಡುತ್ತೆ ಆ ಶ್ರೀವಿದ್ಯೆ ಅನ್ನೋದು. ಅಂತ ನೀವು ಶ್ರದ್ಧೆಯಿಂದ ಶ್ರೀವಿದ್ಯೆ ಉಪಾಸನೆ ಮಾಡಿದೀರ, ಇವಾಗ ಶಿವಜ್ಞಾನವನ್ನು ತಿಳ್ಕೊಳ್ಳಿ. ನೀವು ಈ ಮಹಾಶಿವರಾತ್ರಿಯ ದಿನ ಶಿವಾನಂದ ಲಹರಿಯನ್ನು ನೀವು ಶುರು ಭಾಷ್ಯವನ್ನು ಶುರು ಮಾಡಿಕೊಳ್ಳಿ ಅಂತ ಅಮ್ಮ ದಿನೋಯೋನ ಪ್ರಚೋದಯತ್ತಾಗೆ ಪ್ರಚೋದನೆಯನ್ನು ಕೊಟ್ಟಿದ್ದಾಳೆ ಅಮ್ಮ. ನಾವು ಇವತ್ತು ಅಮ್ಮನವ್ರಿಗೆ ಒಂದು ಧ್ಯಾನಿಸ್ಕೊಂಡು ಶಿವಾನಂದ ಲಹರಿಯನ್ನು ನಾವು ಇವತ್ತು ಶುರು ಮಾಡಿಕೊಳ್ಳೋಣ. ಶಿವಾನಂದ ಲಹರಿ 100 ಶ್ಲೋಕಗಳ ಶಿವಾನಂದ ಲಹರಿಯನ್ನು ಅತ್ಯದ್ಭುತವಾಗಿ ಅತ್ಯಂತ ಸುಂದರವಾಗಿ ಆ ಮನಸ್ಸಿಗೆ ತಟ್ಟೋ ಹಾಗೆ ಆ ಗುರುಗಳು ಶಂಕರರು ಬರೆದ್ರು ಶಿವಾನಂದ ಲಹರಿಯನ್ನು ಅನ್ನೋದು ಎಲ್ಲ ಪ್ರಸಿದ್ಧವಾಗಿರೋವಂಥ ಒಂದು ವಿಷಯನೇ. ಈ ಶಂಕರರು ಬರೋ ಅಷ್ಟೊತ್ತಿಗೆ ಹಿಂದೂ ಧರ್ಮ ಅನ್ನೋದು ಆ ಬೇರೆ ಮತಗಳ ಒಂದು ಒತ್ತಡಕ್ಕೆ ಸಿಕ್ಕಿ ಅದು ಕ್ಷೀಣಿಸಿ ಹೋಗುವಂಥ ಒಂದು ಹಂತದಲ್ಲಿ ಇತ್ತು. ಆವಾಗ ಬಂದಂಥ ಶಂಕರರು ಆ ಹಿಂದೂ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಒಂದು ಸತ್ಸಂಕಲ್ಪದೊಂದಿಗೆ ಈ ಆಶೇಷ ಹಿಮಾಚಲದ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅವರು ಕಾಲ್ನಡಿಗೆಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಪ್ರತಿಯೊಂದು ಕ್ಷೇತ್ರವನ್ನು ಅವರು ಸಂದರ್ಶನೆ ಮಾಡ್ತಾರೆ. ಹಾಗೆ ಅವರು ಆ ಕ್ಷೇತ್ರ ಸಂದರ್ಶನವನ್ನು ಮಾಡೋ ಅಂಥ ಒಂದು ಪ್ರಕ್ರಿಯೆಯಲ್ಲಿ ಅವರು ದಕ್ಷಿಣ ಭಾಗಕ್ಕೆ ಬಂದು ದಕ್ಷಿಣದ ಕೈಲಾಸ ಎಂದೇ ಹೆಸರುವಾಸಿ ಆಗಿರುವಂಥ ಶ್ರೀಶೈಲ್ಯ ಮಹಾಕ್ಷೇತ್ರಕ್ಕೆ ಬರ್ತಾರೆ ಅವರು. ಆ ಶ್ರೀಶೈಲ್ಯ ಮಹಾಕ್ಷೇತ್ರಕ್ಕೆ ಬಂದು ಅಲ್ಲಿ ಆ ಶ್ರೀಶೈಲ್ಯ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕೆಯರನ್ನ ಕುರಿತು ತಪಸ್ಸನ್ನು ಆಚರಿಸ್ತಾರೆ. ಒಂದು ಸ್ವಲ್ಪ ಕಾಲ ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಆ ಅವರ ತಪಸ್ಸಿನ ಫಲವಾಗಿ ಆ ಶ್ರೀಶೈಲ್ಯ ಮಲ್ಲಿಕಾರ್ಜುನನ ಭ್ರಮರಾಂಬಿಕರು ಆ ಶಂಕರರ ಹೃದಯದಲ್ಲಿ ಅಧಿಷ್ಠಾನವಾದಾಗ ಅವರಲ್ಲಿ ಅವರಲ್ಲಿ ಉಕ್ಕಿ ಬರೆದಂಥ ಒಂದು ಆನಂದವೇ ಶಿವಾನಂದ ಲಹರಿ. ಅವರಲ್ಲಿ ಆದಂಥ ಒಂದು ಆನಂದವೇ ಆ ಶಿವಾನಂದ ಲಹರಿಯಾಗಿ ಉಕ್ಕಿ ಹರಿಯಿತು. ಆ ಶಿವಾನಂದ ಲಹರಿ 100 ಶ್ಲೋಕಗಳ ಶಿವಾನಂದ ಲಹರಿ ಸ್ತೋತ್ರ, 100 ತರಂಗಗಳ ಆನಂದದ ಪ್ರವಾಹವೇ ಅದು ಶಿವಾನಂದ ಲಹರಿ ಅಂತ ಹೇಳೋದು. ಆ 100 ಶ್ಲೋಕಗಳ ಶಿವಾನಂದ ಲಹರಿ ಅನ್ನೋದು ಅದೊಂದು ಸ್ತೋತ್ರ, ಅದು ಶಾಸ್ತ್ರ. ಯಾಕೆ ಅಂದ್ರೆ ಆ ಶಿವ ಶಾಸ್ತ್ರ ಅನ್ನೋದು ಯಾವಾಗ್ಲೂ ನಮಗ್ ಜ್ಞಾನವನ್ನು ಕೊಡುವಂತದ್ದು. ಈ ಶಿವಾನಂದ ಲಹರಿ ಅನ್ನೋ ಸ್ತೋತ್ರ ರೂಪದ ಶಾಸ್ತ್ರ ನಮ್ಗೆ ಇವಾಗ ಶಿವಜ್ಞಾನವನ್ನು ಕೊಡ್ತಾ ಇರೋದು. ಅದು ಶಿವಾನಂದ ಲಹರಿ ಒಂದು ಶಾಸ್ತ್ರ ಅಂತ ಹೇಳೋದು. ಶಿವಾನಂದ ಲಹರಿಯನ್ನ ನಾವು ಪಠಿಸ್ಬೇಕು ಅಂತ ಅಂದ್ರೆ ಅದರಲ್ಲಿ ನಮ್ಗೆ ಮುಖ್ಯವಾಗಿ ಇರಬೇಕಾಗಿರುವಂತ ಒಂದು ಲಕ್ಷಣ ಅಂತಂದ್ರೆ ಭಕ್ತಿ. ಭಕ್ತಿ ಭಕ್ತಿ, ಆ ಶಿವನ ಮೇಲೆ ಭಕ್ತಿ ಇದ್ರೆ ಮಾತ್ರನೇ ಆ ಶಿವಾನಂದ ಲಹರಿ ನಮ್ಗೆ ಒಲಿದು ಬರುವಂತಹದ್ದು. ಆ ಶಿವಾನಂದ ಲಹರಿಯಲ್ಲಿ ಯಾವ ರೀತಿ ಆ ಈಶ್ವರನ ನಾವು ಮನೆ ಒಲಿಸ್ಕೋಬೇಕು, ಯಾವ ರೀತಿ ಆ ಶಿವನ ಧ್ಯಾನಿಸ್ಬೇಕು, ಯಾವ ರೀತಿ ನಮ್ಮ ತ್ರಿಕರಣಗಳು ಶುದ್ಧಿ ಆಗಬೇಕು ಅನ್ನೋ ಒಂದು ವಿಷಯಗಳನ್ನು ತಿಳಿಸೋ ಅಂತ ಒಂದು ಶಾಸ್ತ್ರವೇ ಶಿವಾನಂದ ಲಹರಿ. ಆ ಶಿವಮೂರ್ತಿಯ ದರ್ಶನದಿಂದ ನೇತ್ರಗಳು ಸಾರ್ಥಕವಾಗುತ್ತೆ. ಆ ಶಿವನ ಒಂದು ನಾಮಸ್ಮರಣೆಯಿಂದ ನಮ್ಮ ನಾಲಿಗೆ ಸಾರ್ಥಕವಾಗುತ್ತೆ. ಆ ಶಿವನ ಪೂಜೆಯಿಂದ ನಮ್ಮ ಕೈಗಳಿಗೆ ಸಾರ್ಥಕತೆ. ಆ ಶಿವನ ಧ್ಯಾನದಿಂದ ನಮ್ಮ ಮನಸ್ಸು ಸಾರ್ಥಕತೆ. ಆ ಶಿವಮೂರ್ತಿಯ ದರ್ಶನದಿಂದ ನಮ್ಮ ನೇತ್ರಗಳು ಶುದ್ಧಿಯಾಗುತ್ತೆ. ಆ ಶಿವನಾಮದ ಒಂದು ಜಪದಿಂದ ನಮ್ಮ ನಾಲಿಗೆ ಶುದ್ಧಿಯಾಗುತ್ತೆ. ಆ ಶಿವನ ಪೂಜೆಯಿಂದ ಕೈಗಳು ಶುದ್ಧವಾಗುತ್ತೆ. ಆ ಶಿವನ ಧ್ಯಾನದಿಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಅಂದರೆ ಕೈಗಳು ನೇತ್ರಗಳು ಅನ್ನೋದು ಕಾಯ, ವಾಕು ನಾಮ ಅನ್ನೋದು ವಾಚ, ಮನಸ್ಸು ಅನ್ನೋದು ಮನಸ, ಕಾಯ ವಾಚ ಮನಸ, ಇದನ್ನೇ ತ್ರಿಕರಣಗಳು ಅಂತ ಹೇಳ್ತಾರೆ. ಈ ಶಿವಾನಂದ ಲಹರಿಯಿಂದ ಈ ತ್ರಿಕರಣ ಶುದ್ಧಿ ಆಗುತ್ತೆ ನಮ್ಮಲ್ಲಿ ಅಂತ. ಮತ್ತೆ ಆ ರೀತಿ ನಾವು ಆ ಶಿವನ್ನ ಧ್ಯಾನಿಸ್ಬೇಕು ಅಂದ್ರೆ, ಆ ರೀತಿ ಪೂಜಿಸ್ಬೇಕು ಅಂದ್ರೆ, ಆ ರೀತಿ ನಾಮಜಪವನ್ನು ಮಾಡಬೇಕು ಅಂದ್ರೆ, ನಮ್ಮ ತ್ರಿಕರಣಗಳು ಶುದ್ಧಿಗೊಳ್ಳಬೇಕು ಅಂತಂದ್ರೆ, ನಾವು ಯಾವುದೋ ಒಂದು ಕೈಲಾಸಕ್ಕೆ ಹೋಗುವಂತ ಕೆಲಸ ಇಲ್ಲ, ಯಾವ ಕಾಶಿಗೂ ಹೋಗುವಂತ ಕೆಲಸ ಇಲ್ಲ. ನಾವು ಇದ್ದ ಕಡೆನೆ ಯಾವ ರೀತಿ ಆ ಶಿವನ ಧ್ಯಾನಿಸಬಹುದು, ನಮ್ಮ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಆ ಶಿವನ ಸ್ಥಾಪಿಸ್ಕೊಂಡು ನಾವು ಯಾವ ರೀತಿ ಅವನು ಧ್ಯಾನಿಸಿ ಯಾವ ರೀತಿ ನಮ್ಮ ತ್ರಿಕರಣಗಳು ಶುದ್ಧಿ ಆಗಬೇಕು ಅನ್ನೋದನ್ನ ತೋರಿಸುವಂತ ಒಂದು ಶಾಸ್ತ್ರವೇ ಶಿವಾನಂದ ಲಹರಿ ಎಂದು. ಆ ರೀತಿ ಭಕ್ತಿಯಿಂದ ನಾವು ಯಾವಾಗ ಆ ಶಿವನ ಧ್ಯಾನಿಸ್ತೀವೋ ಆವಾಗ ನಮ್ಮಲ್ಲಿರುವಂಥ ತಾಪತ್ರಯಗಳು, ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕವಾದಂಥ ಒಂದು ತಾಪತ್ರಯಗಳು ನಂದಿ ಹೋಗಿ ನಮ್ಮಲ್ಲಿ ಪುರುಷಾರ್ಥಗಳನ್ನು ಕೊಡೋವಂಥದ್ದು ಶಿವಾನಂದ ಲಹರಿ. ಯಾವುದು ಕೊಟ್ಟರು ಶಿವನೇ ಕೊಡಬೇಕು ಅಷ್ಟೇ, ಶಿವ ಕರುಣಿಸಿದ್ರೇ ನಮ್ಗೆ ಯಾವುದಾದ್ರೂ ಸಿಕ್ಕೋ ಅಂಥದ್ದು. ಅಂದರೆ ಶಿವಾನಂದ ಲಹರಿಯನ್ನು ಭಕ್ತಿಯಿಂದ ಇದು ಯಾವುದಕ್ಕೂ ನನ್ನಲ್ಲಿ ತಾಪತ್ರಯಗಳು ಹೋಗಲಿ ಅಂತನೋ ಅಥವಾ ಪುರುಷಾರ್ಥಗಳು ಸಿಕ್ಕಲಿ ಅಂತನೋ ಅಲ್ದಲೆ, ಕೇವಲವಾದಂಥ ಒಂದು ಭಕ್ತಿಯಿಂದ ಆ ಒಂದು ನಾವು ಧ್ಯಾನಿಸಿದ್ರೆ ಅದನ್ನೇ ಆರೂಢ ಭಕ್ತಿ ಅಂತ ಹೇಳ್ತಾರೆ, ಇದನ್ನೇ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಆ ಆರೂಢ ಭಕ್ತಿಯಿಂದ, ಆ ಅನನ್ಯ ಭಕ್ತಿಯಿಂದ ನಮಗೆ ಏನು ಸಿಕ್ಕುತ್ತೆ ಅಂದರೆ ಶಿವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ನಮಗೆ. ಶಿವನ ಮೇಲೆ ಒಂದು ಪ್ರೀತಿ ಅನ್ನೋದು ನಮ್ಮಲ್ಲಿ ಉದ್ಭವವಾಗಿ ಬರುವಂಥದ್ದು. ಪ್ರೀತಿ ಅಂತಂದರೆ ಯಾರನ್ನಾದ್ರೂ ಇವಾಗ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ನಿರಂತರ ಅವ್ರ ಮೇಲೆ ನಮ್ಮ ಮನಸ್ಸು, ಅವ್ರದ್ದೇ ಧ್ಯಾನ, ಅವ್ರ ಕಡೆಯೇ ನಮ್ಮ ಭಾವನೆಗಳು ಸುತ್ತುತ್ತಾ ಇರುತ್ತೆ. ಅವರಿಂದ ನಾವು ಯಾವುದು ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡೋದಿಲ್ಲ. ಅವ್ರಿಗೇನು ಬೇಕೋ ಅದನ್ನ ಮಾಡ್ತಾ ನಾವು ಅವ್ರ ಸುತ್ತಾನೇ ನಮ್ಮ ಮನಸ್ಸು ತಿರುಗಾಡೋ ಅಂಥದ್ದನ್ನೇ ಪ್ರೀತಿ ಅಂತ ಹೇಳ್ತೀವಿ. ಹಾಗೆ ಆ ರೀತಿ ಮುಖ್ಯ ಭಕ್ತಿಯಿಂದ, ಆರೂಢ ಭಕ್ತಿಯಿಂದ ಆ ನಮ್ಮ ಮನಸ್ಸು, ನಮ್ಮ ಧ್ಯಾನ, ನಮ್ಮ ವ್ಯವಹಾರ ಎಲ್ಲ ಶಿವನ ಸುತ್ತನೇ ಸುತ್ತೋ ಹಾಗೆ ಆ ಪ್ರೀತಿಯನ್ನು ಬೆಳೆಸ್ಕೊಡೋ ಅಂತ ಒಂದು ಗ್ರಂಥವೇ ಇದು ಶಿವಾನಂದ ಲಹರಿ ಅಂತ ನಾವು ಹೇಳ್ಕೊಳೋ ಅಂಥದ್ದು. ಅಂಥ ಒಂದು ಆನಂದದ ಪ್ರವಾಹವಾದ ಶಿವಾನಂದ ಲಹರಿಯನ್ನು ರಚಿಸಿದಂಥ ಶಂಕರರಿಗೆ ನಮಸ್ಕರಿಸ್ಕೊಳ್ಳೋಣ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನಾವು ಇಲ್ಲಿ ಇವಾಗ ಏನು ಭಾಷ್ಯವನ್ನು ಹೇಳ್ಕೊಳ್ತಾ ಇದ್ದೀವೋ ಅದು ಸಾಮವೇದಂ ಷಣ್ಮುಖ ಶರ್ಮಾ ಅವರು ಬರೆದಿರೋಂಥ ಭಾಷ್ಯದ ಆಧಾರವಾಗಿ, ಮತ್ತು ಡಾಕ್ಟರ್ ಹೇಮಲತಾ ಅವರು ಬರೆದಿರೋಂಥ ಗ್ರಂಥವನ್ನು ಆಧಾರವಾಗಿ ನಾವು ಇವಾಗ ಭಾಷ್ಯವನ್ನು ಹೇಳ್ಕೊಳ್ಳೋಕೆ ಹೊರಟಿದ್ದೀವಿ. ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಮತ್ತು ಶಿವಾನಂದ ಲಹರಿ ಅಂದರೆ ಏನು ಅಂತಲೇ ನಮಗೆ ತಿಳಿದಲೇ ಇರೋವಂಥ ಒಂದು ಹಂತದಲ್ಲಿ ನಮ್ಮಲ್ಲಿ ಆ ಶಿವಾನಂದ ಲಹರಿ ಅನ್ನೋ ಒಂದು ಬೀಜವನ್ನು ನೆಟ್ಟಿ ಅಲ್ಲಿ ಅದು ಮಹಾವೃಕ್ಷವಾಗಿ ಬೆಳ್ಕೊಳ್ಳೋ ಹಾಗೆ ಮಾಡಿದ ನಮ್ಮ ಗುರುಗಳು ಆ ಪ್ರಭಾಕರ್ ಶಾಸ್ತ್ರಿ ಅವರು, ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾವು ಶುರು ಮಾಡ್ಕೊಳ್ಳೋಣ. ಮೊದಲನೇ ಶ್ಲೋಕ ಹೇಳಿ ಸುಮ.
ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜ ತಪ ಫಲಾಭ್ಯಾಂ ಭಕ್ತೇಶು ಪ್ರಕಟಿತ ಫಲಾಭ್ಯಾಂ ಭವತು
ಕಲಾಭ್ಯಾಂ ಚೂಡಾಲಂಕೃತ ನಿಜ ತಪ ಫಲಾಭ್ಯಾಂ ಶಿವಾಭ್ಯಾಂ ಅಂತ ಹೇಳಿ ಇಲ್ಲಿ ಗುರುಗಳು ದ್ವಿವಚನದಲ್ಲಿ ಶುರು ಮಾಡ್ತಾ ಇದ್ದಾರೆ ಶ್ಲೋಕವನ್ನು. ದ್ವಿವಚನ ಯಾವುದೇ ಒಂದು ಭಾಷೆಯಲ್ಲಿ ಏಕವಚನ ಇರುತ್ತೆ ಅಥವಾ ಬಹುವಚನ ಇರುತ್ತೆ. ಯಾವುದಾದ್ರೂ ಒಂದು ಭಾಷೆಯಲ್ಲಿ ಏಕವಚನ ಬಹುವಚನ, ಈ ಸಂಸ್ಕೃತದಲ್ಲಿ ಮಾತ್ರ ಏಕವಚನ ದ್ವಿವಚನ ಬಹುವಚನ ಅಂತ ಇರುವಂಥದ್ದು. ಏಕೆಂದರೆ ಸಂಸ್ಕೃತ ಅನ್ನೋದು ದೈವಿಕವಾದಂಥ ಒಂದು ಭಾಷೆ, ಮಂತ್ರ ಭಾಷೆ, ಯೋಗ ಭಾಷೆ, ಭಕ್ತಿ ಭಾಷೆ. ನಮ್ಮಲ್ಲಿ ಆ ಶಿವನ ಮೇಲೆ ಆ ಭಗವಂತನ ಮೇಲೆ ಭಕ್ತಿಯನ್ನೇ ಹುಟ್ಟಿಸಿ ನಮ್ಮನ್ನು ಸಂಸ್ಕಾರವಂತರನ್ನಾಗಿ ಮಾಡೋ ಅಂಥ ಭಾಷೆ ಸಂಸ್ಕೃತ. ಆ ಸಂಸ್ಕೃತದಲ್ಲೇ ಏಕವಚನ ದ್ವಿವಚನ ಬಹುವಚನ ಅಂತ ಇರೋವಂಥದ್ದು. ಸಾಮಾನ್ಯವಾಗಿ ಪರಮಾತ್ಮ ಅಂದರೆ ಏಕವಚನ, ಆ ಪರಮಾತ್ಮನಿಂದ ವ್ಯಕ್ತವಾಗಿರುವಂಥ ಈ ಪ್ರಪಂಚವೆಲ್ಲ ಬಹುವಚನ, ಇದು ಯಾವುದಾದ್ರೂ ಭಾಷೆಯಲ್ಲಿ ಇರೋವಂಥದ್ದು. ಆದರೆ ಆ ಪರಮಾತ್ಮನಿಗೂ ವ್ಯಕ್ತವಾಗಿರೋವಂಥ ಒಂದು ಈ ಪ್ರಪಂಚಕ್ಕೂ ಆ ಏಕವಚನಕ್ಕೂ ಬಹುವಚನಕ್ಕೂ ಮಧ್ಯದಲ್ಲಿ ಒಂದಿದೆ. ಅಂದರೆ ಪರಮಾತ್ಮ ಧ್ಯಾನದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಈ ಪ್ರಪಂಚ ಇಲ್ಲಿ ಈಗ ವ್ಯಕ್ತವಾಯ್ತಾ? ವ್ಯಕ್ತ ಆಗ್ತಾ ಇರಲಿಲ್ಲ. ಆ ಧ್ಯಾನದಲ್ಲಿ ಕೂತ್ಕೊಂಡಂಥ ಪರಮಾತ್ಮನಲ್ಲಿ ಸಂಕಲ್ಪ ಶಕ್ತಿ ಅಂತ ಬರುತ್ತೆ, ಆ ಸಂಕಲ್ಪ ಶಕ್ತಿಯಿಂದನೇ ಈ ಪ್ರಪಂಚವೆಲ್ಲ ಬಂದಿರುವಂಥದ್ದು. ಅಂದರೆ ಪರಮಾತ್ಮ ಏಕವಚನ, ಅವನು ಆ ಸಂಕಲ್ಪ ಶಕ್ತಿ ಜೊತೆ ಸೇರ್ದ, ಅದು ದ್ವಿವಚನ. ಈ ಪ್ರಪಂಚ ಎಲ್ಲ ಬಹುವಚನ. ಅಂದರೆ ಶಿವ ಏಕವಚನ, ಶಕ್ತಿ ದ್ವಿವಚನ, ಪ್ರಪಂಚ ಬಹುವಚನ ಅಂತ ಇಲ್ಲಿ ದ್ವಿವಚನದಲ್ಲಿ ಗುರುಗಳು ಶುರು ಮಾಡ್ತಾ ಇದ್ದಾರೆ. ಶಿವಾಭ್ಯಾಮ್ ಅಂತ ಶುರು ಮಾಡ್ತಾ ಇದ್ದಾರೆ. ಶಿವಾಭ್ಯಾಮ್ ಅಂತ ಅಂದರೆ ಶಿವ ಅನ್ನೋ ಇಬ್ರು ಅಂತ. ಶಿವಾಭ್ಯಾಮ್ ಅಂದರೆ ದ್ವಿವಚನ, ಅಂದರೆ ಎರಡು ಸಿಂಹಗಳು, ಎರಡು ಆನೆಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಎರಡು ಸಿಂಹಗಳೇ, ಎರಡು ಆನೆಗಳೇ, ಹಾಗೆ ಶಿವಾಭ್ಯಾಮ್ ಎರಡು ಶಿವಾನೆ ಅಂತ ಅಂದರೆ ಆ ಅಮ್ಮನವ್ರಿಗೆ, ಶಿವನಿಗೂ ಅಮ್ಮನವ್ರಿಗೂ ಇಬ್ಬರಿಗೂ ಇರೋ ಅಂತ ಒಂದು ನಾಮ ಅಂತಂದರೆ ಅದೇ ಶಿವ ಅಂತ. ಶಿವ ಅಂತ ನಾವು ಕರೆದ್ವಿ ಅಂದರೆ ಅದು ಶಿವನಿಗೂ ಆಗುತ್ತೆ, ಅಮ್ಮನವ್ರಿಗೂ ಆಗುತ್ತೆ. ಬಹುಶಃ ಈ ಶಿವ ಅನ್ನೋ ಒಂದು ನಾಮದಿಂದ ಇಬ್ಬರನ್ನು ಕರೆಯೋ ಅಂಥದ್ದು ಆ ಪಾರ್ವತಿ ಪರಮೇಶ್ವರನ ಮಾತ್ರನೇ, ಅದು ಶಿವ ಅನ್ನೋ ಒಂದು ನಾಮದಿಂದ ಮಾತ್ರನೇ ಕರೆಯೋ ಅಂಥದ್ದು. ಅಂದರೆ ಅದು ಶಿವಾಭ್ಯಾಮ್ ಅಂತ ಹೇಳಿದ್ರು. ಅಂದರೆ ಶಿವಾಭ್ಯಾಮ್ ಅಂತ ಶುರು ಮಾಡ್ತಾ ಇದ್ದಾರೆ ಅಂದರೆ ಆ ಶಿವ ಶಕ್ತಿಯರನ್ನ ಇಬ್ಬರನ್ನು ಸೇರಿಸ್ಕೊಂಡು ಇಲ್ಲಿ ಶುರು ಮಾಡ್ತಾ ಇದ್ದಾರೆ ಅಂತ. ಅಂದರೆ ತತ್ವರೂಪವಾದಂಥ ಸೌಂದರ್ಯ ಲಹರಿಯನ್ನು ಹೇಗೆ ಶುರು ಮಾಡಿದ್ರು, ಆ ಸೌಂದರ್ಯ ಲಹರಿ ಅಮ್ಮನವರ ಸೌಂದರ್ಯವನ್ನು ವರ್ಣನೆ ಮಾಡೋ ಅಂಥ ಒಂದು ಸ್ತೋತ್ರ, ಅದರಲ್ಲಿ ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ಅಂತ ಅಲ್ಲಿ ಅಮ್ಮನವ್ರನ್ನ ಹೇಳೋವಾಗ ಶಿವನ ಸೇರಿಸ್ಕೊಂಡು ಅಲ್ಲಿ ಹೇಳಿದರು. ಇವಾಗ ಈ ಶಿವನ ಹೇಳೋವಾಗ, ಶಿವನ ಆನಂದವನ್ನು ಕೊಡೋವಾಗ ಇಲ್ಲಿ ಶಿವನ ಜೊತೆ ಅಮ್ಮನವ್ರನ್ನ ಸೇರಿಸ್ಕೊಂಡು ಶಿವಾಭ್ಯಾಮ್ ಅಂತ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಅಂದರೆ ಸಮಯಾಚಾರ, ಆ ಸಮಯಾಚಾರವನ್ನು ಮೊಟ್ಟ ಮೊದಲಿನಿಂದನೇ ಇಲ್ಲಿ ಶುರು ಮಾಡ್ಕೊಂಡು ಬರ್ತಾ ಇದ್ದಾರೆ ಶಂಕರರು. ಕಲಾಭ್ಯಾಮ್ ಅಂತಂದ್ರು, ಕಲಾಭ್ಯಾಮ್ ಅಂತಂದರೆ ಅಭ್ಯಾಮ್ ಅಂದರೆ ಮತ್ತೆ ಇಬ್ರು ಆ ಶಿವ ಶಕ್ತಿ ಇಬ್ರು ಕಲಾಭ್ಯಾಮ್ ಅಂತಂದರೆ ಕಲೆಯ ರೂಪಗಳು ಅವರು ಅಂತ. ಕಲೆ ಅಂತಂದರೆ ವಿದ್ಯೆಗಳು, ವಿದ್ಯೆ. ಆ ವಿದ್ಯೆಯ ರೂಪವಾಗಿ ಇದ್ದಾರೆ, ಇಬ್ಬರು ಇದ್ದಾರೆ. ಆ ಶಿವಶಕ್ತಿ ಇಬ್ರು ವಿದ್ಯೆಯ ರೂಪದಲ್ಲಿ ಇದ್ದಾರೆ. ವಿದ್ಯೆ ಅಂತಂದರೆ ನಾವು ಈ ಲೋಕಯಾತ್ರೆ ನಡೆಸ್ಬೇಕು ಅಂದ್ರೆ ನಮ್ಗೆ ಒಂದಲ್ಲ ಒಂದು ವಿದ್ಯೆ ನಮ್ಗೆ ಇರಲೇಬೇಕು ಅಲ್ವಾ. ಅದು ಮಡಿಕೆ ಮಾರೋದ ಮಡಿಕೆ ತಯಾರು ಮಾಡೋನಾಗ್ಲಿ, ಅಥವಾ ಈ ಮರದ ಕೆಲಸ ಮಾಡೋನೇ ಆಗ್ಬಹುದು, ಅಥವಾ ವ್ಯವಸಾಯದ ಕೆಲಸನೇ ಮಾಡೋನಾಗ್ಬಹುದು, ಅಥವಾ ಡಾಕ್ಟ್ರೇ ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಯಾವುದಾದ್ರೂ ಸರಿ, ಯಾವುದು ವಿದ್ಯೆಯ ಒಂದು ರೂಪದಲ್ಲಿ ಅವರಿಬ್ರು ಇದ್ದಾರೆ. ಕಲಾಭ್ಯಾಮ್ ಅಂತ ಯಾವುದೇ ವಿದ್ಯೆ ಆಗ್ಬೋದು, ಅದು ಅವರ ರೂಪವೇ, ಅವರಿಬ್ಬರ ರೂಪವೇ ಕಲಾಭ್ಯಾಮ್ ಅಂತ. ಮತ್ತೆ ಕಲಾಭ್ಯಾಮ್ ಅಂತ ಅಂದ್ರೆ ಪಂಚವಿದ್ಯೆಗಳು, ಅದೇ ಪಂಚಬ್ರಹ್ಮ ವಿದ್ಯೆಗಳು ಅಂದ್ರೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಅನ್ನೋ ಈ ವಿದ್ಯೆಗಳಲ್ಲಿ ಅವರೇ ಇದ್ದಾರೆ ಅಂತಂದ್ರೆ, ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹವನ್ನು ಮಾಡ್ತಾ ಅವರು ಆ ಕಲಾಭ್ಯಾಮ ಆ ಕಲೆಯ ರೂಪದಲ್ಲಿ ಇರೋ ಅಂತ ಜನಕ ಜನನೀಯರು ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕಲಾಭ್ಯಾಮ್ ಅಂತಂದ್ರೆ ಸೂರ್ಯಕಲೆಗಳು, ಚಂದ್ರಕಲೆಗಳು, ಅಗ್ನಿಕಲೆಗಳು. ಈ ಪ್ರಪಂಚ ಪೂರ್ತಿ ಸೂರ್ಯಕಲೆಗಳಿಂದ, ಚಂದ್ರಕಲೆಗಳಿಂದ, ಈ ಅಗ್ನಿಕಲೆಗಳಿಂದ ತುಂಬಿ ಹೋಗಿರೋಂಥದ್ದು. ಪ್ರಪಂಚವೆಲ್ಲ ನಮ್ಮ ಶರೀರವೂ ಅಷ್ಟೇ. ನಮ್ಮ ಶರೀರದಲ್ಲಿ ಸೂರ್ಯಕಲೆ ಅಂತಂದ್ರೆ ನೇತ್ರಗಳು, ಅಂದ್ರೆ ನೋಡೋ ಅಂತ ಒಂದು ವಿದ್ಯೆ. ಮತ್ತೆ ಈ ಅಗ್ನಿಕಲೆಗಳಂದ್ರೆ ಮಾತಾಡೋದು, ಮಾತಾಡೋ ಅಂತ ಒಂದು ವಿದ್ಯೆಯ ರೂಪದಲ್ಲಿ. ಮತ್ತೆ ಚಂದ್ರಕಲೆ ಅಂದ್ರೆ ಮನಸ್ಸು, ಆ ಮನಸ್ಸಿನಲ್ಲಿ ಪ್ರತಿಯೊಂದನ್ನು ನಾವು ಅನುಭವಿಸುವಂತ ಒಂದು ಮನಸ್ಸಿನ ಒಂದು ರೂಪದಲ್ಲಿ, ಆ ಎಲ್ಲಾ ವಿದ್ಯೆಗಳ ರೂಪದಲ್ಲಿ ಇದ್ದಾರೆ ಕಲಾಭ್ಯಾಮ್. ಆ ಶಿವೆಯರು, ಶಿವ ಶಿವೆಯರು ಈ ಎಲ್ಲಾ ವಿದ್ಯೆಗಳ ರೂಪದಲ್ಲಿ ಇದ್ದಾರೆ ಕಲಾಭ್ಯಾಮ್. ಚೂಡಾಲಂಕೃತ ಶಶಿಕಲಾಭ್ಯಾಮ್ ಅಂತಂದ್ರು. ಅಂದ್ರೆ ಅಲ್ಲಿ ತತ್ವವನ್ನು ತೋರಿಸಿದ್ರು, ವಿದ್ಯೆಯ ರೂಪದಲ್ಲಿ ಇರುವಂತ ಕಲಾಭ್ಯಾಮ್ ಅಂತ ತತ್ವವನ್ನು ತೋರಿಸಿದ್ರೆ, ಇಲ್ಲಿ ಚೌಡಾಲಂಕೃತ ಶಶಿಕಲಾಭ್ಯಾಮ್ ಅಂತ ಅವರು ರೂಪದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಹೇಗಿದ್ದಾರೆ ಅವರು ಅಂತಂದ್ರೆ, ಚೂಡಾಲಂಕೃತ ಶಶಿಕಲಾಭ್ಯಾಮ್. ಚೂಡ ಅಂತಂದ್ರೆ ತಲೆ ಮೇಲೆ ಶಿಖೆ, ಈ ಶಿಖೆಯಲ್ಲಿ ಚಂದ್ರನ್ನ ಧರಿಸಿದ್ದಾರೆ ಇಬ್ರು. ನಿಜ ಚೂಡಾಲಂಕೃತ ಶಶಿಕಲಾಭ್ಯಾಮ್ ಇಬ್ರು ಆ ರೀತಿ ಚಂದ್ರಕಲೆಯನ್ನು ಧರಿಸಿದ್ದಾರೆ ಅಂತ ಇಲ್ಲಿ ಅವರ ರೂಪ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ರೂಪಗಳಿದೆ, ಎಷ್ಟೋ ರೂಪಗಳಿದ್ರು ಈ ಶಿವಾನಂದ ಲಹರಿ ಶುರು ಮಾಡುವಾಗ ಈ ಚಂದ್ರ ತತ್ವ ರೂಪವಾದ ಚಂದ್ರಶೇಖರನ ತತ್ವವನ್ನ ಇಲ್ಲಿ ತರ್ತಾ ಇದ್ದಾರೆ. ಅಂದ್ರೆ ಚಂದ್ರಶೇಖರ ತತ್ವ ಅಂದ್ರೆ ಆ ಭಕ್ತಿ, ನಮ್ಮಲ್ಲಿ ಭಕ್ತಿ ಹುಕ್ಕಿ ಅರಿಯುವಂತಹದ್ದು, ಮತ್ತೆ ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ತಂದು ಕೊಡುವಂತಹದ್ದೇ ಆ ಚಂದ್ರಶೇಖರನ ತತ್ವ ಅಂತ ಹೇಳೋದು. ಅದಕ್ಕೆ ಅಲ್ವಾ ಎಷ್ಟೋ ರೂಪಗಳಿದ್ರು ಮಾರ್ಕಾಂಡೇಯನು ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾಂ ಅಂತ ಅವನ್ನೇ ಹಿಡ್ದಿದ್ದು. ಅಂದ್ರೆ ಅಂಥ ಒಂದು ಭಕ್ತಿಯನ್ನ ಹುಟ್ಟಿಸಿ ನಮಗೆ ಆಹ್ಲಾದವನ್ನು ತಂದು ಕೊಡೋ ಅಂತ ಒಂದು ರೂಪವೇ ಆ ಚಂದ್ರಶೇಖರ ತತ್ವ ಅಂತ. ಹಾಗೆ ಆ ಇಬ್ರು ಚೂಡಾಲಂಕೃತ ಶಶಿಕಲಾಭ್ಯಾಮ್ ಇಬ್ರು ಆ ಶಶಿಕಲೆಯನ್ನ ಧರಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕಲಾಭ್ಯಾಮ್ ಅಂತ ಹೇಳಿ ಆ ವಿದ್ಯೆಗಳ ರೂಪದಲ್ಲಿ ಇದ್ದಾರೆ ಇಬ್ರು ಅಂತ ಹೇಳಿ, ಮತ್ತೆ ಇಲ್ಲಿ ಚೂಡಾಲಂಕೃತ ಶಶಿಕಲಾಭ್ಯಾಮ್ ಅಂತ ಆ ಚಂದ್ರಕಲೆಯನ್ನ ಯಾಕೆ ತಂದ್ರು ಅಂತಂದ್ರೆ, ಈ ವಿದ್ಯೆಗಳು ಎಲ್ಲ ಈ ಪ್ರಪಂಚದಲ್ಲಿ ಇರೋಂಥದ್ದು. ಈ ಪ್ರಪಂಚದಲ್ಲಿ ಎಲ್ಲಾ ವಿದ್ಯೆಗಳು ಪ್ರಪಂಚದಲ್ಲಿ ಇದೆ. ಆ ವಿದ್ಯೆಗಳ ರೂಪದಲ್ಲಿ ಇದ್ರೂ ಅವರು ಈ ಪ್ರಪಂಚಕ್ಕೆ ಅತೀತವಾಗಿ ತುರಿಯ ಸ್ಥಿತಿನಲ್ಲಿ ಇದ್ದಾರೆ ಅವರು ಅಂತ ಹೇಳೋ ಅಂತದ್ದೇ ಆ ಚಂದ್ರಕಲೆಯನ್ನು ಅವ್ರು ಧರಿಸಿದ್ದಾರೆ ಅಂತ ಹೇಳೋ ಅಂತದ್ದು. ಅಂದ್ರೆ ಇವಾಗ ಓಂಕಾರ ಅಂದ್ರೆ ಅದು ಪರಬ್ರಹ್ಮನ ಸೂಚನೆ ಮಾಡುತ್ತೆ, ಆ ಊಮ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸೂಚನೆ ಮಾಡುತ್ತೆ. ಆ ಓಂಕಾರವನ್ನು ನಾವು ಹೇಗೆ ಬರೀತೀವಿ, ಮೂರು ಹಾಗೆ ಬರೀತೀವಿ. ಮೂರಾಗಿ ಬರೆದು ಒಂದು ಅರ್ಧ ಚಂದ್ರನನ್ನ ಡೌನ್ವರ್ಡ್ ಆಗಿ ಬರಿತೀವಿ, ಇನ್ನು ಅರ್ಧ ಚಂದ್ರವನ್ನ ಅಪ್ವರ್ಡ್ ಆಗಿ ಬರೆದು ಅಲ್ಲಿ ಒಂದು ಚುಕ್ಕೆ ಇಡ್ತೀವಿ ಅಲ್ವಾ. ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಇದ್ದುಕೊಂಡು ಇದಕ್ಕೆ ಅತೀತವಾಗಿ ಇರೋ ಅಂತ ತುರಿಯ ಸ್ಥಿತಿಯನ್ನ ತೋರಿಸೋದೆ ಆ ಚಂದ್ರನ ಒಂದು ಚಂದ್ರಕಲೆ ಅಂತ ಹೇಳೋದು. ಮತ್ತೆ ಅಲ್ಲಿರೋ ಮಧ್ಯದಲ್ಲಿ ನಾವು ಒಂದು ಬಿಂದುವನ್ನ ಇಡ್ತೀವಲ್ವಾ, ಹೀಗೆ ಅದೇ ನಾದಬಿಂದು ಸ್ವರೂಪ ಅಂತ ಹೇಳೋದು. ಅಂದ್ರೆ ಆ ಪರಮಾತ್ಮನಿಗೆ ಸೃಷ್ಟಿ ಸ್ಥಿತಿ ಲಯಗಳು ಮಾಡೋದಕ್ಕಿಂತ ಮುಂಚೆ ಇದ್ದಂತ ಪರಮಾತ್ಮನಿಗೆ ಆ ಸೃಷ್ಟಿ ಸ್ಥಿತಿ ಲಯಗಳು ಮಾಡಬೇಕು ಅಂತ ಇಚ್ಛೆ ಬಂದಾಗ ಒಂದು ನಾದ ಬಿಂದುವಾಗಿ ಬರ್ತಾನೆ, ಅದನ್ನ ತೋರಿಸುವಂತಹದ್ದೇ ಇದು ಈ ತುರಿಯ ಸ್ಥಿತಿ ಅಂತ. ಈ ಚೂಡಾಲಂಕೃತ ಶಶಿಕಲಾಭ್ಯಾಮ್ ಅಂತಂದ್ರೆ ಆ ಕಲೆಗಳಲ್ಲಿ ಆ ವಿದ್ಯೆಗಳಲ್ಲಿ ಇರೋ ಅಂತ ಅವರೇ ಈ ವಿದ್ಯೆಗಳಿಗೂ ಈ ಸೃಷ್ಟಿ ಸ್ಥಿತಿ ಲಯಗಳಿಗೂ ಅತೀತ ವಾಗಿ ಇದ್ದಾರೆ ಅನ್ನೋದನ್ನ ತೋರಿಸುವಂತದ್ದು ಇದು ಚೂಡಾಲಂಕೃತ ಶಶಿಕಲಾಭ್ಯಾಮ್ ಅಂತ. ಅಂದ್ರೆ ಈ ವಿದ್ಯೆಗಳು, ಈ ಸೃಷ್ಟಿ ಸ್ಥಿತಿ ಲಯಗಳು ಇವೆಲ್ಲ ಹೊರಟೋಗ್ಬೋದು, ಆದರೆ ಆ ಚಂದ್ರ ಕಲೆ ಅನ್ನೋದು ಅದು ಶಾಶ್ವತವಾಗಿರುತ್ತೆ. ಅದಕ್ಕೆ ಅದನ್ನ ಸದಾ ಕಲೆ ಅಂತ ಹೇಳ್ತಾರೆ, ಧ್ರುವ ಕಲೆ ಅಂತ ಹೇಳ್ತಾರೆ, ಮತ್ತೆ ಅಮೃತ ಕಲೆ ಅಂತ ಹೇಳ್ತಾರೆ. ಸದಾ ಕಲೆ ಅಂದರೆ ಶಾಶ್ವತವಾಗಿರೋವಂಥದ್ದು ಸದಾ ಕಲೆ, ಧ್ರುವ ಕಲೆ ಅಂತಂದರೆ ಬದಲಾವಣೆ ಇಲ್ದಲೇ ಇರೋವಂಥದ್ದು ಧ್ರುವ ಕಲೆ ಅಂತ ಹೇಳ್ತಾರೆ. ಯಾವುದು ಶಾಶ್ವತವೋ, ಯಾವುದು ಬದಲಾಗಲ್ವೋ ಅದು ಅಮೃತವೇ, ಅದಕ್ಕೆ ಅದನ್ನ ಅಮೃತ ಕಲೆ ಅಂತ ಹೇಳ್ತಾರೆ. ಹಾಗೆ ಎಲ್ಲ ವಿದ್ಯೆಗಳಲ್ಲೂ ಇರೋವಂಥ ಶಿವೆಯರು ಈ ವಿದ್ಯೆಗಳಿಗೂ ಅತೀತವಾಗಿ ತುರಿಯ ಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳೋ ಅಂಥದ್ದೇ ಚೂಡಾಲಂಕೃತ ಶಶಿಕಲಾಭ್ಯಾಮ್ ಅಂತ. ಆ ತತ್ವವನ್ನು ತೋರಿಸಿದ್ರು ಎಲ್ಲ ವಿದ್ಯೆಗಳಲ್ಲೂ ಇದ್ದಾರೆ ಅಂತ, ಅವರು ರೂಪದರ್ಶನವನ್ನು ಮಾಡಿಸ್ತಾ ಇದ್ದಾರೆ, ಚಂದ್ರಕಲೆಯನ್ನು ಧರಿಸಿ ಇಬ್ರು ಇದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಕಲಾಭ್ಯಾಮ್ ಅನ್ನೋದು ಎರಡು ಸಲಿ ಬಂತು. ಹಾಗೆ ಪ್ರತಿಯೊಂದು ಚರಣದಲ್ಲೂ ಕಲಾಭ್ಯಾಮ್ ಚೂಡಾಲಂಕೃತ ಶಶಿಕಲಾಭ್ಯಾಮ್, ಫಲಾಭ್ಯಾಮ್ ಭಕ್ತೇಶು ಪ್ರಕಟಿತ ಫಲಾಭ್ಯಾಮ್, ಶಿವಾಭ್ಯಾಮ್ ತ್ರಿಭುವನ ಅಂತ ಎರಡೆರಡು ಸಲಿ ಬರುತ್ತೆ. ಅಂದರೆ ಒಂದೇ ಪದಕ್ಕೆ ಎರಡು ಅರ್ಥಗಳಿರೋವಂಥ ಒಂದು ಅತ್ಯಂತ ಅದ್ಭುತವೇ ಸಂಸ್ಕೃತದಲ್ಲಿ ಇರೋವಂಥದ್ದು. ಇಲ್ಲಿ ಕಲಾಭ್ಯಾಮ್ ಅಂತ ಹೇಳಿದಾಗ ವಿದ್ಯೆಗಳಾಯಿತು, ಅದೇ ಕಲಾಭ್ಯಾಮ್ ಶಶಿಕಲಾಭ್ಯಾಮ್ ಅಂತ ಹೇಳಿದಾಗ ಚಂದ್ರಕಲೆ ಆಯಿತು. ಅಂದರೆ ಒಂದೇ ಪದಕ್ಕೆ ಎರಡು ಅರ್ಥಗಳು ಇರೋ ಹಾಗೆ ಅದ್ಭುತವಾಗಿ ಈ ಶ್ಲೋಕವನ್ನು ಶಂಕರರು ತರ್ತಾ ಇದ್ದಾರೆ. ಮತ್ತೆ ಫಲಾಭ್ಯಾಮ್ ಫಲಾಭ್ಯಾಮ್ ನಿಜ ತಪ ಫಲಾಭ್ಯಾಮ್, ಅವರು ಆ ವಿದ್ಯೆಗಳ ರೂಪದಲ್ಲಿ ಇರೋವಂಥ ಶಿವ ಅನ್ನೋ ಹೆಸರು, ಒಂದೇ ಹೆಸರನ್ನು ಹೊತ್ತಿರೋ ಅಂತ ಆ ಚಂದ್ರಕಲೆಯನ್ನು ಹೊತ್ತಿರೋ ಅಂತ ಅವರು ಅವರು ನಿಜ ತಪ ಫಲಾಭ್ಯಾಮ್, ಅಲ್ಲಿ ಮತ್ತೆ ದ್ವಿವಚನ ಅಂದ್ರೆ ಒಬ್ಬರಿಗಾಗಿ ಒಬ್ರು ತಪಸ್ ಮಾಡಿದಾರಂತೆ. ಆ ಒಬ್ಬರಿಗಾಗಿ ಒಬ್ರು ತಪಸ್ ಮಾಡಿದ್ರೆ ಅವರು ತಪಸ್ಸಿನ ಫಲವಾಗಿ ಒಬ್ರಿಗೊಬ್ರು ಸಿಕ್ಕಿರೋಂತಹದ್ದಂತೆ. ಅಂದ್ರೆ ಅಮ್ಮನವರ ತಪಸ್ಸಿನ ಫಲವೇ ಶಿವನು, ಶಿವನ ತಪಸ್ಸಿನ ಫಲವೇ ಅಮ್ಮನವರು ಅಂತ. ಅಮ್ಮನವರು ಶಿವನಿಗಾಗಿ ತಪಸ್ ಮಾಡಿದ್ರು ಅನ್ನೋದು ನಮ್ಗೆಲ್ಲ ತಿಳಿದಿರೋ ವಿಷಯನೇ, ನಮಗೆಲ್ಲ ತಿಳಿದಿರೋ ವಿಷಯನೇ ಅಲ್ವಾ. ಅಮ್ಮ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಬಂದು ಆ ರಾಜ್ಯವನ್ನ ಅಂತಃಪುರವನ್ನ ರಾಜಭೋಗಗಳನ್ನ ಎಲ್ಲ ತ್ಯಾಗ ಮಾಡಿ ಉಮಾ ಆಗಿ ಆ ಒಂದು ಮರದಲ್ಲಿ ಏನು ಬೀಳ್ತಾ ಇತ್ತು ಅದನ್ನ ತಿಂತಾ ಇದ್ದಿದ್ದ ಅಮ್ಮ ಆ ಎಲೆಗಳನ್ನು ಬಿಟ್ಟು ಅಪರ್ಣ ಆಗಿ ತಪಸ್ ಮಾಡಿದ್ಲಲ್ವ. ಆ ತಪಸ್ ಮಾಡೋ ಒಂದು ಹಂತದಲ್ಲಿ ಎಂಥ ಕಠಿಣವಾದ ತಪಸ್ಸು ಅದು ಅಂತಂದರೆ ಗ್ರೀಷ್ಮ ಋತು ಅಂದರೆ ಬೆಂಕಿ ಸುಟ್ಟದಂಗೆ ಸುಡ್ತಾ ಇರುತ್ತೆ ಬಿಸಿಲು ಅನ್ನೋದು. ಅಂಥ ಕಾಲದಲ್ಲಿ ನಾಲ್ಕು ಕಡೆ ಒಂದು ಬೆಂಕಿ ಪ್ರಾಕಾರವನ್ನು ಅಗ್ನಿ ಪ್ರಾಕಾರವನ್ನು ನಿರ್ಮಾಣ ಮಾಡಿಕೊಂಡು ಮೇಲ್ಗಡೆ ಸೂರ್ಯನ ನೋಡ್ತಾ ಆ ಪಂಚ ಅಗ್ನಿಗಳ ಮಧ್ಯದಲ್ಲಿ ತಪಸ್ ಮಾಡಿದ್ಲಂತೆ ಅಮ್ಮ. ಮತ್ತೆ ಆ ಚಳಿಗಾಲ ಬಂದಾಗ ಆ ಹಿಮವಂತ ಪರ್ವತದಲ್ಲಿ ಆ ಹಿಮದೊಳಗೆ ಮುಣುಗಿ ಕಂಠದವರೆಗೂ ಅಲ್ಲಿ ತಪಸ್ ಮಾಡಿದ್ಲಂತೆ. ಮತ್ತೆ ಮಳೆಗಾಲ ಬಂದಾಗ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಆ ಮಳೆ ಸುರಿತಾ ಇದ್ರು ಅದರ ಅರಿವಿಲ್ದಲೆ ಆ ಮಹಾಶಿವನಿಗಾಗಿ ತಪಸ್ ಮಾಡಿದ್ಲಂತೆ ಅಮ್ಮ. ಎಲ್ಲ ದೇವತೆಗಳು ಅಮ್ಮ ಏನಮ್ಮ ಈ ತಪಸ್ಸು, ಇಂತಹ ಕಠೋರ ತಪಸ್ಸು ಅಮ್ಮ ನೀನ್ ಮಾಡೋದು ಅಂತ ಎಲ್ಲ ಆಶ್ಚರ್ಯಚಕಿತರಾಗೋದ್ರಂತೆ. ಅಂತಹ ಕಠಿಣವಾದ ತಪಸ್ಸಿನ ಫಲವಾಗಿ ಅಮ್ಮನವ್ರಿಗೆ ಶಿವನು ಸಿಕ್ಕದ ಅನ್ನೋದು ನಮ್ಗಿದೆಲ್ಲ ತಿಳಿದಿರೋ ವಿಷಯನೇ ಅಲ್ವಾ. ಅಂದ್ರೆ ಶಿವನು ಯಾವಾಗ್ಲಿ ಮಾಡಿದ್ರ ತಪಸ್ಸು ಅಮ್ಮನಿಗಾಗಿ? ಶಿವ ಯಾವಾಗ ಮಾಡಿದ ತಪಸ್ಸು ಶಿವ ಅಮ್ಮನಿಗಾಗಿ ಅಂದ್ರೆ, ಅವನು ಇವಳಿಗಿಂತ ಜಾಸ್ತಿ ತಪಸ್ಸು ಮಾಡಿದಾನಂತೆ, ಇವಳಿಗಿಂತ ಇನ್ನೂ ಹೆಚ್ಚಿನ ಕಠಿಣವಾದ ತಪಸ್ಸು ಮಾಡಿದಾನಂತೆ. ಇದು ಯಾವಾಗ ಮಾಡ್ದ ಹಾಗೆ ಆ ತಪಸ್ಸು ಅಂತ ಅಂದ್ರೆ, ಅಮ್ಮನವರು ದಾಕ್ಷಾಯಿಣಿಯಾಗಿ ತನ್ನ ದೇಹವನ್ನ ಅಗ್ನಿಸ್ಪರ್ಶೆ ಮಾಡಿದಾಗ ಅವಾಗ ಅವನು ಬಂದು ಕಾಮಾಖ್ಯ ಕ್ಷೇತ್ರಕ್ಕೆ ಬಂದು ಆ ಕಾಮಾಖ್ಯ ಕ್ಷೇತ್ರದಲ್ಲಿ ಅವನು ಧ್ಯಾನ ಮಾಡ್ತಾನೆ, ತಪಸ್ ಮಾಡ್ತಾನೆ. ಯಾರಿಗಾಗಿ ತಪಸ್ ಮಾಡ್ದ ಅವನು? ಅಮ್ಮನಿಗಾಗೆ ತಪಸ್ ಮಾಡ್ದ. ಆ ಕಾಮಾಖ್ಯ ಕ್ಷೇತ್ರದಲ್ಲಿ ತಪಸ್ ಮಾಡ್ತಾ ಇದ್ದಂಥ ಶಿವ ಇದ್ದಕ್ಕಿದ್ದಾಗೆ ಒಂದು ದಿನ ಅವನು ತಪೋಭೂಮಿಯನ್ನು ಹಿಮವಂತ ಪರ್ವತಗಳಿಗೆ ಬದಲಾಯಿಸ್ಕೊಂಡ್ಬಿಟ್ನಂತೆ, ಶಿಫ್ಟ್ ಮಾಡಿಬಿಟ್ನಂತೆ ಅವನ ಒಂದು ತಪೋಭೂಮಿಯನ್ನು. ಯಾವ ದೇವದೇವತೆಗಳಿಗೆ ಏನು ಪರಮಶಿವನು ಕಾಮಾಖ್ಯ ಕ್ಷೇತ್ರದಲ್ಲಿ ತಪಸ್ ಆಚರಿಸ್ತಾ ಇದ್ದಂಥ ಆ ಶಿವನು ಇದ್ದಕ್ಕಿದ್ದಂಗೆ ಯಾಕೆ ಹಿಮವಂತ ಪರ್ವತಗಳಿಗೆ ಇವನು ತಪೋಭೂಮಿಯನ್ನು ಬದಲಾಯಿಸ್ಕೊಂಡ ಅಂತ ಯಾರಿಗೂ ಅರ್ಥನೇ ಆಗಲಿಲ್ವಂತೆ. ಯಾಕೆ ಅವನು ತವನ ತಪೋಭೂಮಿಯನ್ನು ಹಿಮವಂತ ಪರ್ವತದ ಮೇಲಕ್ಕೆ ಬದಲಾಯಿಸ್ಕೊಂಡ ಅಂತಂದರೆ, ಅಲ್ಲಿ ಪಾರ್ವತಿ ಹುಟ್ಟಿದ್ಲು. ಆ ಪರ್ವತರಾಜನ ಮಗಳಾಗಿ ಪಾರ್ವತಿ ಅಲ್ಲಿ ಹುಟ್ಟಿದ್ಲಲ್ವ, ಅದಕ್ಕೆ ಇವನ್ ಚೆಕ್ ಅಂತ ಇವನ ಒಂದು ತಪೋಭೂಮಿಯನ್ನ ಇವನು ಆ ಹಿಮವಂತ ಪರ್ವತದ ಮೇಲಕ್ಕೆ ಇವನು ಬದಲಾಯಿಸ್ಕೊಂಡಂತೆ. ಆವಾಗ ಪರ್ವತರಾಜನ ಅಬ್ಬ ಪರಬ್ರಹ್ಮನು ಬಂದಿದ್ದಾನೆ, ಪರಮಶಿವನು ನನ್ನ ಒಂದು ಪರ್ವತಗಳ ಮೇಲಕ್ಕೆ ಬಂದಿದ್ದಾನೆ, ಇವನ್ ಯಾಕೆ ಬಂದಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಪಾಪ, ಬಂದಿದ್ದಾನೆ ಇವನು ಅಂತ ಹೇಳಿ ಅವನಿಗೆ ಸಪರ್ಯಗಳನ್ನು ಮಾಡಿಕೊಂಡು ಪಾರ್ವತಿಯನ್ನ ಅವನಿಗೆ ಒಂದು ಸೇವೆಗಳನ್ನ ಮಾಡೋದಕ್ಕೆ ನಿಯಾಮಕ ಮಾಡ್ತಾನಂತೆ. ಆ ರೀತಿ ತಪಸ್ಸನ್ನು ಶಿವನು ಆಚರಿಸಿದಾನೆ ಅಮ್ಮನವ್ರಿಗೋಸ್ಕರ. ಹಾಗೆ ಶಿವನು ಮಾಡಿದ್ದ ತಪಸ್ಸಿನ ಫಲಿತವೇ ಅಮ್ಮ, ಅಮ್ಮ ಮಾಡಿದ ತಪಸ್ಸಿನ ಫಲಿತವೇ ಶಿವ. ಅದು ನಿಜ ತಪ ಫಲಾಭ್ಯಾಮ್. ಹಾಗೆ ಒಬ್ಬರ ಒಂದು ತಪಸ್ಸಿನ ಫಲವಾಗಿ ಒಬ್ರು ಸಿಕ್ಕಿರೋ ಅಂತದ್ದು. ಅವ್ರಿಗೆ ತಪಸ್ಸು ಮಾಡೋದು ಎಂತ ಕಷ್ಟ ಅಂತ ಅವ್ರಿಗೆ ಚೆನ್ನಾಗಿ ಅರಿವಿದೆ. ಆ ತಪಸ್ಸು ಮಾಡೋದು ಎಷ್ಟು ಕಷ್ಟವಾಗಿರುತ್ತೆ ಅನ್ನೋದು ಅವ್ರ ಅರಿವು ಇರೋದ್ರಿಂದ ಅವ್ರಿಗಾಗಿ ಯಾರಾದ್ರೆ ತಪಸ್ಸು ಮಾಡ್ತಾರೋ ಅವ್ರಿಗೆ ಶೀಘ್ರವಾಗಿ ಫಲಿತವನ್ನು ಕೊಟ್ಬಿಡ್ತಾರಂತೆ. ಅದು ಭಕ್ತೇಶು ಪ್ರಕಟಿತ ಫಲಾಭ್ಯಾಮ್ ಅಂತ. ಆ ತಪಸ್ಸಿನ ಒಂದು ಕಷ್ಟ ತಿಳಿದಿರೋರು, ಆ ತಪಸ್ಸಿನ ತ್ಯಾಗ ತಿಳಿದಿರೋರು, ಹಾಗಾಗಿ ಯಾರಾದ್ರೆ ಅವ್ರಿಗೆ ತಪಸ್ಸು ಮಾಡ್ತಾರೆ ಅವ್ರನ್ನ ಕುರಿತು ಅವ್ರಿಗೆ ಇಬ್ರು ಫಲಿತಗಳನ್ನ ಕೊಟ್ಬಿಡ್ತಾರಂತೆ. ಅಂದ್ರೆ ಯಾರು ಕೊಡ್ತಾನೆ, ಶಿವನ ಕೊಡ್ತಾನ ಅಮ್ಮ ಕೊಡ್ತಾಳ ಅಂತಂದ್ರೆ ಇಬ್ರು ಸೇರೆ ಕೊಡ್ತಾರೆ. ಪ್ರಕಟಿತ ಫಲಾಭ್ಯಾಮ್ ದ್ವಿವಚನ, ಇಬ್ರು ಸೇರೆ ಕೊಡ್ತಾರೆ. ನಾನೇನೋ ನಿನಗೆ ಫಲಿತವನ್ನು ಕೊಟ್ಬಿಡ್ತೀನಿ, ನೀನು ಅವಳಿಗೆ ಹೇಳಬೇಡ ಅಂತ ಶಿವ ಹೇಳಲ್ಲ, ಅಮ್ಮನಿಗೆ ಗೊತ್ತಿಲ್ಲದಲ್ಲಿ ಅವನೇನು ಮಾಡಲ್ಲ. ಹೌದಾ, ಶಿವ ನಿನ್ಗೆ ಆ ವರ ಕೊಟ್ಟನ ಅಂತ ಅಮ್ಮ ಕೇಳಲ್ಲ, ಯಾಕೆಂದರೆ ಅಮ್ಮನಿಗೆ ತಿಳಿದಲ್ಲೇ ಶಿವ ಏನು ಮಾಡಲ್ಲ. ಅಮ್ಮ ಸೇರಿದ್ರೇ ಅಲ್ಲಿ ಏನಾದರೂ ಅವನಿಗೆ ಮಾಡೋ ಅಂತ ಕೊಡೋ ಅಂತ ಶಕ್ತಿ ಅವನಿಗೆ ಬರುತ್ತೆ. ಹಾಗೆ ಇಬ್ಬರು ಸೇರಿ ಕೊಡ್ತಾರೆ. ಆ ಇಬ್ಬರು ಸೇರಿ ಆ ಭಕ್ತರಿಗೆ ಫಲಗಳನ್ನು ಕೊಡೋದ್ರಲ್ಲಿ ಒಬ್ರಿಗೊಬ್ರು ಪೋಟಿನಂತೆ, ಅವ್ರು ಒಬ್ರಿಗೊಬ್ರಿಗೆ ಕಾಂಪಿಟೇಷನ್. ನಾನ್ ಬೇಗ ಕೊಡ್ತೀನ, ನೀನ್ ಬೇಗ ಕೊಡ್ತೀನಿ ಅಂತ ಕ್ಷಿಪ್ರ ಪ್ರಸಾದಿನಿ ಅಂತ ಹೇಳ್ಕೊಂಡಿದೀವಲ್ಲ. ಅಮ್ಮ ವರದ, ಯಾರೊಂದು ಭಕ್ತರು ಒಂದು ಧ್ಯಾನವನ್ನು ಶುರು ಮಾಡ್ತಾ ಇದ್ದಾಗ ವರಗಳನ್ನ ಕೊಟ್ಬಿಡ್ತಾಳೆ, ಇದೇ ಅಲ್ವಾ ನಾವು ಹೇಳ್ಕೊಂಡಿದ್ದೀವಿ. ಆ ಅಮ್ಮನವರು ಒಂದು ಧ್ಯಾನ ಅಂತ ನಾವು ಪಾದಗಳ ಹತ್ರ ಶುರು ಮಾಡ್ತಾ ಇದ್ದಾಗೆ ಅದನ್ನ ಕೈಗಳವರೆಗೂ ಹೋಗೋವರೆಗೂ ಅಮ್ಮ ಕಾಯೋದೇ ಇಲ್ಲ. ಆ ಪಾದ ದರ್ಶನ ಆಗ್ತಾ ಇದ್ದಂಗೆ ನಮ್ಗೆ, ಅಂದ್ರೆ ಆ ಧ್ಯಾನ ಶುರು ಮಾಡ್ತಾ ಇದ್ದಂಗೆ ನಮ್ಗೆ ವರಗಳನ್ನು ಕೊಡ್ತಾ ಅಭಯವನ್ನು ಅಭಯವನ್ನು ಕೊಡ್ತಾಳೆ. ಅದೇ ವರದ ಅಭಯ, ಅಭಯ ಮುದ್ರೆಗಳು ವರಮುದ್ರೆಗಳು ಅಮ್ಮನವರ ಪಾದದ ಒಂದು ದರ್ಶನದಿಂದ ಸಿಕ್ಕುತ್ತೆ ನಮ್ಗೆ ಅಲ್ವಾ ಅಂತ. ಹಾಗೆ ಅಮ್ಮ ಅಷ್ಟು ಒಂದು ಆತುರತೆ ಅಮ್ಮನಿಗೆ ಆ ಧ್ಯಾನ ಶುರು ಮಾಡ್ತಾ ಇದ್ದಾಗ ಅವ್ರಿಗೆ ಬೇಕಾಗಿರೋ ವರಗಳನ್ನ ಕೊಟ್ಬಿಡ್ಬೇಕು ಅನ್ನೋ ಅಷ್ಟ. ಇನ್ನ ಶಿವನ ಕಥೆಯಿಂದ ಹೇಳೋಣ, ಅವನು ಬೋಳ ಶಂಕರ. ಅವನು ಯಾರು, ಅವನು ಭಕ್ತರು ಹೋಗಿ ಶಿವನಿಗೆ ಕಾಯೋ ಕೆಲಸ ಇಲ್ವಂತೆ, ಆ ಶಿವನೇ ಕಾಯ್ತಾ ಇರ್ತಾನಂತೆ. ಯಾರು ಭಕ್ತರು ಬರ್ತಾರೆ ಅವ್ರಿಗೆ ನಾನು ಯಾವ ರೀತಿ ಕರುಣೆ ತೋರಿಸ್ಲಿ, ಯಾರು ಭಕ್ತರು ಬರ್ತಾರೆ ಅವ್ರಿಗೆ ಯಾವ ವರ ನಾನು ಕೊಡ್ಲಿ ಅಂತ ಅವನು ಕಾಯ್ತಾ ಕೂತಿರ್ತಾನಂತೆ ಶಿವನು. ಅಷ್ಟಿಲ್ಲ ಅಂತಂದ್ರೆ ಏನೋ ಒಂಚೂರು ಭಕ್ತಿ ತೋರಿಸಿದ್ರೆ ರಾವಣಾಸುರನಿಗೆ ಅವನ ಆತ್ಮಲಿಂಗವನ್ನೇ ಕೊಟ್ಬಿಡೋದ ಅಂತ ಅವನು ಇವನು. ಹಾಗೆ ಆ ಭಕ್ತೇಶು ಪ್ರಕಟಿತ ಫಲಾಭ್ಯಾಮ, ಅವರು ಇಬ್ರು ಆ ಭಕ್ತರಿಗೆ ಬೇಕಾಗಿರುವಂತ ಫಲಗಳನ್ನ ಕೊಡ್ತಾರೆ. ಅದು ಫಲಾಭ್ಯಾಮ್ ಭಕ್ತೇಶು ಪ್ರಕಟಿತ ಫಲಾಭ್ಯಾಮ್ ಶಿವಾಭ್ಯಾಮ್ ಶಿವಾಭ್ಯಾಮ್. ಆ ಶಿವ ಅನ್ನೋ ಹೆಸರನ್ನ ಇಬ್ರಿಗೂ ಒಂದು ಹೊಂದ್ಕೊಂಡಿರುವಂತ ಶಿವಶಕ್ತಿಯರು ಶಿವಾಭ್ಯಾಮ್, ಅವರು ಉಭಯರನ್ನು ಸೇರಿ ಆ ಶಿವ ಅನ್ನೋ ಹೆಸರನ್ನು ಹೊತ್ಕೊಂಡಿದ್ದಾರೆ ಶಿವಾಭ್ಯಾಮ್. ಅವ್ರೇನ್ ಮಾಡ್ತಾ ಇದ್ದಾರೆ, ಅಸ್ತೋಕದ ತ್ರಿಭುವನ ಶಿವಾಭ್ಯಾಮ್ ಅಂದ್ರೆ ಆ ಶಿವಾಭ್ಯಾಮ ಶಿವ ಅನ್ನೋ ಹೆಸರು ಇಬ್ರಿಗೂ ಅನ್ವಯವಾಗಿರುವಂತ ಅವರಿಬ್ರು ತ್ರಿಭುವನಗಳಿಗೂ ಶಿವಾಭ್ಯಾಮ್, ಆ ತ್ರಿಭುವನಗಳಿಗೂ ಮಂಗಳವನ್ನು ಉಂಟು ಮಾಡ್ತಾ ಇದ್ದಾರಂತೆ. ಶಿವಾಭ್ಯಾಮ್ ಅಂತ ಅಂದ್ರೆ ಶಿವ ಅನ್ನೋ ಒಂದು ಶಬ್ದಕ್ಕೆ ಶಾಂತ ಕ್ಷೇಮ ಶುಭ ಮಂಗಳ ಕ್ಷೇಮ ಮುಕ್ತಿ ಅನ್ನೋ ಒಂದು ಐದು ಅರ್ಥಗಳಿರುವಂತಹದ್ದು. ಶಾಂತಿ ಕ್ಷೇಮ ಶುಭ ಮಂಗಳ ಮೋಕ್ಷ ಅನ್ನೋದು ಅಂದ್ರೆ ಈ ಐದು ಲಕ್ಷಣಗಳು ಅವರಲ್ಲಿದೆ. ಈ ತ್ರಿಭುವನಗಳಿಗೂ ಅವರು ಈ ಶಾಂತವನ್ನ, ಈ ಕ್ಷೇಮವನ್ನ, ಈ ಮಂಗಳವನ್ನ, ಈ ಮುಕ್ತಿಯನ್ನ ಕೊಡ್ತಾ ಇದ್ದಾರಂತೆ. ಈ ಶಿವ ಅಂತ ಹೆಸರು ಇಟ್ಕೊಂಡಿರುವಂತ ಈ ಇಬ್ರು ಈ ರೀತಿ ಶಾಂತವನ್ನ, ಶುಭವನ್ನ, ಕ್ಷೇಮವನ್ನ, ಮಂಗಳವನ್ನ, ಮುಕ್ತಿಯನ್ನ ಈ ತ್ರಿಭುವನಗಳಿಗೂ, ಮೂರು ಲೋಕಗಳಿಗೂ ಕೊಡ್ತಾ ಇದ್ದಾರೆ. ಶಿವಾಭ್ಯಾಮ್ ಅಸ್ತೋಕ ತ್ರಿಭುವನ ಶಿವಾಭ್ಯಾಮ್ ಅಂತ. ಅಂದ್ರೆ ಯಾರು ಭಕ್ತಿಯಿಂದ ಧ್ಯಾನ ಮಾಡ್ತಾರೋ ಅವರಿಗೆ ಶಾಂತವನ್ನ, ಮಂಗಳವನ್ನ, ಶುಭವನ್ನ, ಕ್ಷೇಮವನ್ನ, ಮೋಕ್ಷವನ್ನ ಕೊಡ್ತಾ ಇದ್ದಾರಾ ಅಂತಂದ್ರೆ ಅಲ್ಲ, ತ್ರಿಭುವನ ಮೂರು ಲೋಕಗಳಿಗೂ ಕೊಡ್ತಾ ಇದ್ದಾರೆ. ಯಾರು ಅವ್ರನ್ನ ಧ್ಯಾನಿಸ್ತಾ ಇದ್ದಾರೋ ಧ್ಯಾನಿಸ್ತಾ ಇಲ್ವೋ ಎಲ್ಲರಿಗೂ ಆ ಶುಭವನ್ನ ಮಂಗಳವನ್ನ ಈ ಶಿವಾಭ್ಯಾಮಿ ಇವ್ರು ಕೊಡ್ತಾ ಇದ್ದಾರಂತೆ. ಯಾಕೆ ಹಾಕಿ ಕೊಡ್ತಾ ಇದೆ ಅಂದರೆ ಅವ್ರ ಲಕ್ಷಣನೇ ಅಷ್ಟು, ಅವ್ರ ಲಕ್ಷಣವೇ ಶುಭ, ಅವ್ರ ಲಕ್ಷಣವೇ ಶಾಂತ, ಅವ್ರ ಲಕ್ಷಣವೇ ಕ್ಷೇಮ. ಇವಾಗ ಸೂರ್ಯ ಯಾರು ಸೂರ್ಯ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಆ ಸೂರ್ಯಕಿರಣಗಳನ್ನ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದಾನೆ. ಯಾರ ಚಂದ್ರನ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಆ ಆಹ್ಲಾದ ಸಿಗ್ತಾ ಇಲ್ಲ. ಯಾಕೆಂದ್ರೆ ಆಹ್ಲಾದ ಕೊಡೋದೇ ಚಂದ್ರನ ಲಕ್ಷಣ, ಆ ಬೆಳಕನ್ನು ಕೊಡೋದೇ, ಆ ಕಿರಣಗಳನ್ನು ಪ್ರಸಾರ ಮಾಡೋದೇ ಸೂರ್ಯನ ಲಕ್ಷಣ. ಹಾಗೆ ಶಾಂತವನ್ನ, ಕ್ಷೇಮವನ್ನ, ಮಂಗಳವನ್ನ, ಮೋಕ್ಷವನ್ನ ಕೊಡೋದೇ ಇವ್ರ ಲಕ್ಷಣ. ಇವರ ಒಂದು ಧ್ಯಾನ ಮಾಡಿದ್ರು ಮಾಡ್ದಲೇ ಇದ್ರು ಈ ತ್ರಿಭುವನಗಳಿಗೂ ಮೂರು ಲೋಕಗಳಿಗೂ ಮಂಗಳವನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಅಂದ್ರೆ ಮೂರು ಲೋಕಗಳಲ್ಲೇನು ಪಂಚಭೂತಗಳನ್ನ ಯಾರು ತಂದ್ರು, ಸೂರ್ಯನ್ ಯಾರು ತಂದ್ರು, ಅಗ್ನಿಯನ್ನ ಯಾರು ತಂದ್ರು, ಯಾರು ಇವೆಲ್ಲ ನಾವು ಕೇಳಿದ್ವಿ ಅಂತ ತಂದ್ರ ಇವರು? ಅವ್ರ ಲಕ್ಷಣ ಅದನ್ನೆಲ್ಲ ಕೊಡೋ ಅಂತದೇ ಅವ್ರ ಲಕ್ಷಣ. ಹಾಗೆ ಮೂರು ಲೋಕಗಳಿಗೂ ಅವರು ಈ ಐದು ವಿಧವಾದ ಒಂದು ಗುಣಗಳನ್ನು ಕೊಡ್ತಾ ಇದ್ದಾರೆ ಅಂತ. ಶಿವಾಭ್ಯಾಮ್ ಅಸ್ತೋಕ ತ್ರಿಭುವನ ಶಿವಾಭ್ಯಾಮ್ ಅಂದ್ರೆ ಇಲ್ಲಿ ಗುರುಗಳು ಏನ್ ತೋರಿಸ್ತಾ ಇದ್ದಾರೆ, ಕಲಾಭ್ಯಾಮ್ ಅಂತ ಹೇಳಿ ವಿದ್ಯೆಯ ರೂಪದಲ್ಲಿ ಇಬ್ರು ಇದ್ದಾರೆ ಅಂತ ಹೇಳಿ ಅಧಿಷ್ಠಾನ ಸಾಮರಸ್ಯವನ್ನು ತೋರಿಸಿದ್ರು. ಇಬ್ರಲ್ಲೂ ಆ ಸಾಮರಸ್ಯ ಇದೆ, ಇಬ್ರು ಆ ಒಂದು ವಿದ್ಯೆಯ ರೂಪಗಳಲ್ಲಿ ಇದ್ದಾರೆ, ಇಬ್ರು ರೂಪ ಸಾಮರಸ್ಯವನ್ನು ತೋರಿಸ್ತಾ ಇದ್ದಾರೆ. ಚೂಡಾಲಂಕೃತ ಶಶಿಕಲಾಭ್ಯಾಮ್ ಅಂತ ಇಬ್ರು ಆ ಚಂದ್ರನ ಒಂದು ಧರಿಸಿದ್ದಾರೆ ಅಂತ, ಇಬ್ರು ಒಬ್ರಿಗಾಗಿ ಒಗ್ರಿ ಒಬ್ರು ತಪಸ್ಸನ್ನು ಆಚರಿಸಿದ್ದಾರೆ, ಇಬ್ರು ಭಕ್ತರಿಗೆ ಬೇಕಾಗಿರುವಂತ ಫಲಿತಗಳನ್ನು ಕೊಡ್ತಾ ಇದ್ದಾರೆ, ಇಬ್ರಿಗೂ ನಾಮ ಸಾಮರಸ್ಯ, ಇಬ್ರು ಶಿವ ಅನ್ನೋ ಹೆಸರನ್ನೇ ಇಬ್ರು ಇಟ್ಕೊಂಡಿದ್ದಾರೆ, ಇಬ್ರು ಕ್ಷೇಮವನ್ನು ಮಂಗಳವನ್ನೇ ಎಲ್ಲಾ ಕಡೆ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಈ ಸಾಮರಸ್ಯವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನಮ್ಗೆ. ಆ ಶಿವ ಆ ಶಕ್ತಿಯರ ಸಾಮರಸ್ಯವನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ಈ ಶಿವಾನಂದ ಲಹರಿಯಲ್ಲಿ ಈ ಶಂಕರರು ತೋರಿಸ್ಕೊಡ್ತಾ ಇರೋಂತ ಶಿವ ಯಾರಪ್ಪ ಅಂತಂದ್ರೆ, ಅಮ್ಮನ ಜೊತೆ ಕೂಡಿ ಇರೋ ಅಂತ ಸಾಂಬ ಸದಾಶಿವನು. ಆ ಸಾಂಬ ಸದಾಶಿವನನ್ನ ಇಲ್ಲಿ ಈ ಗುರುಗಳು ಈ ಶಿವಾನಂದ ಲಹರಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆ ಶಿವ ಅನ್ನೋ ಶಬ್ದಕ್ಕೆ ಸಾಂಬ ಸದಾಶಿವ ಅನ್ನೋದನ್ನೇ ನಾವು ಗ್ರಹಿಸ್ಕೋಬೇಕು. ಅಂದ್ರೆ ಅಮ್ಮನ ಜೊತೆ ಕೂಡಿ ಇರೋ ಅಂತ ಶಿವ ಅಂತ. ಹಾಗೆ ಆ ಸಾಂಬ ಸದಾಶಿವನು ಎಲ್ಲಿರ್ತಾನೆ, ಅವನ್ ಎಲ್ಲಿ ನಾವು ಹುಡುಕ್ಬೇಕು, ಕೈಲಾಸಕ್ಕೆ ಹೋಗ್ಬೇಕಾ, ಕಾಶಿಗೆ ಹೋಗ್ಬೇಕಾ ಅಂತಂದ್ರೆ, ಅವನು ಈ ಸಾಂಬ ಸದಾಶಿವನು ಕೈಲಾಸದಲ್ಲೋ ಕಾಶಿನಲ್ಲೋ ಮಾತ್ರ ಸಿಕ್ಕೋನಲ್ಲ ಅವನು. ಯಾಕೆ ಅಂದ್ರೆ ಅವನು ಬೇರೆ ಎಲ್ಲೋ ಇರೋನಲ್ಲ, ನಮ್ಮಲ್ಲೇ ಇರೋನು. ನಾವು ಆ ಗುರುಗಳು ಕೊಟ್ಟಂತ ಒಂದು ಮಂತ್ರ ತಗೊಂಡು ಒಂದು ಪದ್ಮಾಸನವನ್ನು ಹಾಕೊಂಡು ನಮ್ಮ ಇಂದ್ರಿಯಗಳ ಬಾಗಿಲನ್ನು ಮುಚ್ಚಿ ಆ ಒಂದು ಮನಸ್ಸಿನ ಬಾಗಿಲನ್ನು ತೆಗೆದು ಆ ನಮ್ಮ ಧ್ಯಾನ ಅನ್ನೋದು ನಮ್ಮ ಹೃದಯದೊಳಕ್ಕೆ ಹೋದಾಗ ಅಲ್ಲಿ ಗೋಚರವಾಗುವಂಥ ಈ ಸಾಂಬ ಸದಾಶಿವನು, ಅದು ಹೃದಯ ಪುನರ್ಭವಾಭ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಶಿವಾಭ್ಯಾಮ್ ಅಸ್ತೋಕ ತ್ರಿಭುವನ ಶಿವಾಭ್ಯಾಮ್, ಅವನೆಲ್ಲಿದ್ದಾನೆ, ಹೃದಯ ಪುನರ್ಭವಾಭ್ಯಾಮ್, ಹೃದಯದಲ್ಲಿ ಮತ್ತೆ ಮತ್ತೆ ಪುನಃ ಮತ್ತೆ ಮತ್ತೆ ಅವನು ಗೋಚರವಾಗಲಿ ಅಂತ ಗುರುಗಳಿಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಆ ರೀತಿ ಸಾಮರಸ್ಯದಿಂದ ಇರೋ ಅಂಥ ಸಾಂಬ ಸದಾಶಿವನು, ಆ ಶಿವ ಅಂತ ಹೆಸರಿಟ್ಕೊಂಡಿರುವಂಥ ಸಾಂಬ ಸದಾಶಿವನು ಅಮ್ಮನ ಜೊತೆ ಕೂಡಿ ನನ್ನ ಹೃದಯದಲ್ಲಿ ಪುನಃ ಪುನಃ ಬರಲಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹೃದಯ ಪುನರ್ಭವಾಭ್ಯಾಮ್ ಅಂದರೆ ಹೃದಯದಲ್ಲಿ ಬರಲಿ ಅಂತ ಅಂದರೆ ಇಲ್ದಲೇ ಇರೋ ನಾವು. ಯಾವಾಗಲೂ ಮನೇಲಿ ಇಲ್ದಲೇ ಇರೋರು ಮನೆಯೊಳಗೆ ಬರ್ತಾರೆ, ಇರೋರೇನು ಬರ್ತಾರೆ ಅಂದರೆ ಇಲ್ದಲೇ ಇರೋನ ಅಥವಾ ಬಂದು ಹೊರಟೋಗೋಣ ಅಂತಂದ್ರೆ ಅವನು ಇದ್ದಾನೆ. ಅವನು ಇದ್ದಾನೆ ಅಂತ ನಾವು ಅನುಭವಕ್ಕೆ ತಗೊಂಡ್ರೆ ಅವನಲ್ಲಿ ಇದ್ದ ಹಾಗೆ ಅಲ್ವಾ. ಇವಾಗ ಸೂರ್ಯನ ಕಿರಣ, ಸೂರ್ಯ ಇರ್ತಾನೆ, ಅವನು ಯಾವಾಗ್ಲೂ ಅಲ್ಲಿ ಇದ್ದೇ ಇರ್ತಾನೆ. ಆದ್ರೆ ಆ ಸೂರ್ಯ ಪ್ರತ್ಯಕ್ಷನ ಭಗವಂತ ಅವನು ಅಂತ ಹೇಳಿ ಒಂದು ಸೂರ್ಯ ಮಂತ್ರವನ್ನು ಯಾರಾದ್ರೂ ಒಬ್ರು ಗುರುಗಳು ನಮ್ಗೆ ಉಪದೇಶ ಮಾಡಿದ್ರೆ, ಅದನ್ನ ತಗೊಂಡು ನಾವು ಸಾಧನೆ ಮಾಡಿದ್ರೆ, ಆವಾಗ ಆ ಸೂರ್ಯ ಭಗವಂತ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಇರ್ತಾನೆ. ಇಲ್ಲ, ಅಲ್ಲಿ ಇರ್ತಾನೆ. ಆ ಇರೋ ಒಂದು ಸೂರ್ಯನ ನಮ್ಮ ಸಾಧನೆಯ ಮೂಲಕ, ಆ ಭಕ್ತಿಯ ಮೂಲಕ ನಮ್ಮ ಹೃದಯದೊಳಗೆ ತಗೊಳ್ತೀವಿ ಅಲ್ವಾ. ಹಾಗೆ ಈ ಹೃದಯದಲ್ಲಿ ಇದ್ದಾರೆ ಆ ಸಾಂಬ ಸದಾಶಿವರು. ಅವ್ರನ್ನ ಧ್ಯಾನದಿಂದ ಇಂದ್ರಿಯಗಳನ್ನ ಒಂದು ಬಾಗಿಲನ್ನು ಮುಚ್ಚಿ, ಮನಸ್ಸಿನ ಬಾಗಿಲನ್ನು ತೆಗೆದು ಅವ್ರನ್ನ ನಮ್ಮ ಹೃದಯದಲ್ಲಿ ನಾವು ಗೋಚರಿಸ್ಕೊಂಡಾಗ ಅಲ್ಲಿ ಇರ್ತಾರೆ. ಅದು ಹೃದಯ ಪುನರ್ಭವಾಭ್ಯಾಮ, ಅದು ಹೃದಯದಲ್ಲೇ ಇರ್ತಾರೆ. ಪುನಃ ಪುನಃ ಅದು ಒಂದು ಸಲ ಅದು ಆ ಒಂದು ಅನುಭವ ಅಂತ ಆದ್ಮೇಲೆ ಆ ಪುನಃ 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 ಒಂದೇ ಧ್ಯಾನ, ಒಂದೇ ಧ್ಯಾನ, ಒಂದೇ ಧ್ಯಾನ. ಅವನ ಧ್ಯಾನ ನಾವು ಮಾಡ್ತಾ ಇದ್ರೆ ಅವನು ಪುನಃ ಬರ್ತಾ ಇರ್ತಾನೆ, ಅವನ ಧ್ಯಾನ ಮಾಡ್ತಾ ಇದ್ರೆ ಅವನು ಪುನಃ ಬರ್ತಾ ಇರ್ತಾನೆ. ಹಾಗೆ ಆ ಸಾಮರಸ್ಯದಿಂದ ಕೂಡಿದೆ ಅಮ್ಮನ ಜೊತೆ ಕೂಡಿ ಇರೋ ಅಂತ ಸಾಂಬ ಸದಾಶಿವನು ನನ್ನ ಹೃದಯದಲ್ಲಿ ಪುನಃ ಪುನಃ ಬರಲಿ ಅಂತ ಹೇಳಿ ಗುರುಗಳು ಇಲ್ಲಿ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಹೇಗೆ ತಿಳಿಯುತ್ತೆ ಆ ಸಾಂಬ ಸದಾಶಿವನು, ಆ ಶಿವನು ನಮ್ಮ ಹೃದಯದಲ್ಲಿ ಬಂದ ಅಂತ ಹೇಗೆ ತಿಳಿಯುತ್ತೆ ನಮಗೆ? ಹಾಗೆ ಅಂದರೆ ಅವನೇನೋ ಒಂದು ಜಟಾ ಜೂಟಗಳನ್ನು ಹಾಕ್ಕೊಂಡು, ಒಂದು ತ್ರಿಶೂಲವನ್ನು ಹಿಡ್ಕೊಂಡು ಅವನು ತಾಂಡವವನ್ನು ಮಾಡ್ತಾ ಬರಲ್ಲ. ಅವನು ಆನಂದ ಸ್ಫುರದನುಭವಾಭ್ಯಾಮ್, ಯಾವಾಗ ನಾವು ಪದ್ಮಾಸನವನ್ನು ಹಾಕಿ ಕೂತ್ಕೊಂಡು ಆ ಗುರುಗಳು ಕೊಟ್ಟಂಥ ಒಂದು ಮಂತ್ರದಿಂದ ನಾವು ಧ್ಯಾನಿಸ್ತೀವೋ ಆವಾಗ, ಯಾವಾಗ ನಮ್ಮ ಹೃದಯದಲ್ಲಿ ಆನಂದ ಅನ್ನೋದು ಉಕ್ಕಿ ಹರಿಯುತ್ತೋ, ಯಾವಾಗ ನಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಅನ್ನೋದು ಬರುತ್ತೋ, ಯಾವಾಗ ನಮ್ಮ ಗಂಟ್ಲು ಗದ್ಗದವಾಗುತ್ತೋ, ಅದು ಆವಾಗ ಆ ಶಿವ ಅಲ್ಲಿ ಆ ಸಾಂಬ ಶಿವನು ಬಂದಿದ್ದಾನೆ ಅಂತ. ಅದು ಆನಂದ, ಆ ಆನಂದ ಅನ್ನೋದು ನಮ್ಗೆ ಆದಾಗ ಅವನು ಬಂದಿದ್ದಾನೆ ಅಂತ. ಯಾಕೆಂದರೆ ಆನಂದದ ಅನುಭವ ಬಂದ್ರೆ ಶಿವ ಬಂದಿದ್ದಾನೆ ಅಂತ. ಯಾಕೆಂದ್ರೆ ಭಗವಂತ ಯಾವಾಗ್ಲೂ ಅನುಭವದ ಸ್ವರೂಪ, ಅವನು ಅನುಭವಿಸಿದ್ವಾ ಅವನು ಸಿಕ್ಕೋ ಅಂತದ ಅನುಭವದ ಸ್ವರೂಪನೇ ಭಗವಂತ. ಆ ಆನಂದವನ್ನು ನಾವು ಅನುಭವಿಸಿದಾಗ ಅವನು ಸಿಗ್ತಾನೆ. ಈ ತೆಲುಗುನಲ್ಲಿ ಒಂದು ಗಾದೆ ಇದೆ, ಲಾಲಿಸ್ತೆ ಪಿಲ್ಲಲು ಪೂಜಿಸ್ತೆ ದೇವುಡು. ಅಂದ್ರೆ ಮುದ್ದು ಮಾಡಿದ್ರೆ ನಾವು ಮಕ್ಕಳು, ಮುದ್ದು ಮಾಡಿದ್ರೆ ಅವ್ರು ನಮ್ಗೆ ಹೊಂದ್ಕೊಳ್ತಾರೆ, ಪೂಜೆ ಮಾಡಿದ್ರೆ ದೇವ್ರು ನಮ್ಗೆ ಹೊಲ್ಕೊಳ್ತಾನೆ. ಹಾಗೆ ನಾವು ಆ ಆನಂದವನ್ನ ಅನುಭವವನ್ನು ಪಡ್ಕೊಂಡ್ರೆ ಆ ಸಾಂಬ ಸದಾಶಿವನು ನಮ್ಮ ಹೃದಯದಲ್ಲಿ ಇದ್ದಾನೆ, ಬಂದಿದ್ದಾನೆ ಅಂತ ಅರ್ಥ. ನಮ್ಗೆ ಆನಂದವಾಯ್ತಾ, ನಮ್ಗೆ ಕಣ್ಣಲ್ಲಿ ನೀರು ಬಂತ, ನಮ್ ಕಂಠ ಗದ್ಗದವಾಯ್ತಾ, ಅವಾಗ ಆಹಾ ಸಾಂಬ ಶಿವ ನನ್ನ ಹೃದಯದಲ್ಲಿ ಬಂದಿದ್ದಾನೆ ಅಂತ ಅರ್ಥ. ಆನಂದ ಸ್ಫುರಧನುಭವಾಭ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಸ್ಫುರತ್ ಅಂದ್ರೆ ಇದು ಆನಂದ, ಇದು ಎಂಥದ್ದು ಅಂದ್ರೆ ಒಂದು ಸ್ಪಷ್ಟವಾದಂತ ಒಂದು ಆನಂದ, ಇದು ಅಲೌಕಿಕವಾದಂತ ಆನಂದ. ಇದು ಈ ಲೋಕದಲ್ಲಿ ನಮ್ಗೆ ಆಗುವಂತ ಆನಂದ ಅಲ್ಲ. ಇದು ಈ ಲೋಕದಲ್ಲಿ ಆಗುವಂತ ಆನಂದ ಆದ್ರೆ ಅದು ಸ್ಫುರತ್ ಅಲ್ಲ, ಅದು ಅದು ದೃಢವಾಗಿರುವಂತದ್ದಲ್ಲ. ಇವಾಗ ಯಾವ್ದಾದ್ರು ಒಂದು ಪದಾರ್ಥ ನಮ್ಗೆ ಇಷ್ಟ ಇದೆ ಅಂತಂದ್ರೆ ಬೆಳಗ್ಗೆ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ರಾತ್ರಿನೂ ತಿನ್ಬೋದು, ಮಾರನೇ ದಿನಾನು ಅದೇನೇ ಮಾಡಿದ್ರೆ ಮತ್ತೆ ಜೀವನದಲ್ಲಿ ನಾವು ಮತ್ತೆ ಅದು ಮುಟ್ಟಲ್ಲ ನಮ್ಗೆ ಅಲ್ವಾ. ನಮ್ಗೆ ಇಷ್ಟನೇ ಇರ್ಬೋದು, ಅದು ಸಾಕು ಅಂತ ಅನ್ಸ್ಬಿಡುತ್ತೆ. ಆದ್ರೆ ಈ ಶಿವಾನಂದ ಅನ್ನೋದು ಸಾಕು ಅಂತ ಅನ್ಸಲ್ಲ, ಅನುಭವಿಸಿದಷ್ಟು ಬೇಕು, ಅನುಭವಿಸಿದಷ್ಟು ಬೇಕು ಅಂತ ಅನ್ಸೋದೆ ಅದು ಶಿವ. ಅದು ಆನಂದ ಸ್ಫುರಧನುಭವಾಭ್ಯಾಮ್ ಅಂತ ಹೇಳೋದು. ಅಂದ್ರೆ ಒಂದು ಪದ್ಮಾಸನವನ್ನು ಹಾಕೊಂಡು ಶಿವನು ಧ್ಯಾನಿಸ್ತಾ ಕೂತ್ಕೊಂಡ್ವ, ಅದು ಸ್ಫುರಧನುಭವಾಭ್ಯಾಮ್. ಈ ಫೌಂಟನ್ನಲ್ಲಿ ನೀರು ಹೇಗೆ ಚಿಲ್ಲುತ್ತೋ ಹಾಗೆ ಚಿಲ್ಲಿ ಬರುತ್ತಂತೆ, ಹಾಗೆ ಉಬುಕಿ ಬರುತ್ತಂತೆ ಆನಂದ ಅನ್ನೋದು. ಅದು ಅದರ ಅನುಭವ ನಮ್ಗಾಗುತ್ತೆ. ಹೃದಯ ಪುನರ್ಭವಾಭ್ಯಾಮ್ ಆನಂದ ಸ್ಫುರಧನುಭವಾಭ್ಯಾಮ್, ಆ ರೀತಿ ಆನಂದ ಆಯ್ತಾ ಅವಾಗ ಆ ಸಾಂಬ ಸದಾಶಿವನು ನಮ್ಮ ಹೃದಯದಲ್ಲಿ ಬಂದಿದ್ದಾನೆ ಅಂತ. ಆ ಆನಂದ ಅದು ಎಂಥ ಆನಂದ ಅಂದರೆ ಅದು ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕವಾದಂಥ ಆನಂದ. ಅದು ಈ ಲೋಕಕ್ಕೆ ಈ ಗುಣಗಳಿಗೆ ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದಲ್ಲ. ಅದು ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ ಶಾಂತವಾದಂಥ ಒಂದು ಆನಂದ. ಅದೇ ಚಿದ್ ಆನಂದ ಅಂತ ಹೇಳ್ತಾರೆ. ಅದನ್ನೇ ಸಚ್ಚಿದಾನಂದ ಅಂತ ಹೇಳ್ತಾರೆ. ಆ ಆನಂದವೇ ಅದೇ ಶಿವಾನಂದ ಲಹರಿ ಅಂತ ಹೇಳೋದು. ಯಾವುದು ಸಚ್ಚಿತ್ ಆನಂದವೋ ಅದೇ ಶಿವಾನಂದ ಲಹರಿ. ಆ ನೂರು ಶ್ಲೋಕಗಳು ನೂರು ತರಂಗಗಳಾದರೆ ಆ ನೂರು ತರಂಗಗಳ ಆನಂದ ಪ್ರವಾಹವೇ ಶಿವಾನಂದ ಲಹರಿ ಅಂತ. ಹಾಗೆ ಆ ರೀತಿ ವಿದ್ಯೆಯ ರೂಪದಲ್ಲಿ ಇರೋ ಅಂಥ ಶಿವ, ಶಿವ ಅವರು ಚಂದ್ರಕಲೆಯನ್ನು ಹೊತ್ತಿರೋ ಅಂಥವರು, ಒಬ್ರಿಗಾಗಿ ಒಬ್ರು ತಪಸ್ ಮಾಡಿರೋ ಅಂಥವರು, ಭಕ್ತರ ಒಂದು ಬೇಕಾಗಿರುವಂಥ ಅಭಿಷ್ಟಗಳನ್ನು ಕ್ಷಿಪ್ರಪ್ರಸಾದಿನಿಯಾಗಿ ಕೊಡೋ ಅಂಥವರು, ಈ ಮೂರು ಲೋಕಗಳಿಗೂ ಕ್ಷೇಮವನ್ನು ಉಂಟು ಮಾಡ್ತಾ ಇರೋ ಅಂಥ ಸಾಂಬ ಸದಾಶಿವನು ನನ್ನ ಹೃದಯದಲ್ಲಿ ಬಂದು ನನ್ನ ನನಗೆ ಆನಂದದ ಅನುಭವವನ್ನು ಕೊಡ್ತಾ ಇದ್ದಾನೆ ಅಲ್ವಾ, ಅವ್ರಿಗೆ ನತಿರಿಯಂ ಅಂತ ಇದ್ದಾರೆ. ನತಿರಿಯಂ ಇಯಂ ಇಯಂ ಅಂದ್ರೆ ಈ ನನ್ನ ನಮಸ್ಕಾರ ನಿನ್ನಗೆ ಸಲ್ಲಲಿ ಭಗವಂತ ಅಂತ ಈ ಗುರುಗಳು ಈಶ್ವರನ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಾವು ಇದು ಒಂದನೇ ತರಂಗ, 100 ಶ್ಲೋಕಗಳು 100 ತರಂಗಗಳು ಅಂದ್ರೆ ಇದು ಮೊದಲನೇ ತರಂಗ. ಮೊದಲನೆಯ ತರಂಗದಲ್ಲೇ ನಮ್ಗೆ ಇಷ್ಟ ಆನಂದ ಅನ್ನೋದು ನಮ್ಗೆ ಉದ್ಭವವಾಗಿದೆ ಅಲ್ವಾ. ಈ ಆನಂದ ಪ್ರವಾಹವಾಗಿ, ಈ ಆನಂದ ಲಹರಿಯಾಗಿ ನಮ್ಮಲ್ಲಿ ಯಾವುದೇ ಒಂದು ಕುಂಠಗಳು ಇಲ್ದಲೆ ಈ ಪ್ರವಾಹ ನಮ್ಮಲ್ಲಿ ಹರಿಬೇಕು ಅಂತ ಹೇಳ್ಕೊಂಡು ಇವತ್ತು ನಾವು ಏನು ಹೇಳ್ಕೊಂಡಿದ್ದೀವೋ ಆ ಶಿವಶಕ್ತಿಯರಿಗೆ ಅರ್ಪಣೆ ಮಾಡ್ಕೊಳ್ಳೋಣ. ಸರ್ವಂ ಶ್ರೀ ಲಲಿತಾರ್ಪಣಮಸ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.